did.
Yadi tam tabaktanam asmakam vihare hare sadasu karyam karyagya pralayarkaika prabha harikata amrita sara gurugala karunadinda apanitu peluve parama bhagavat bhaktaridana adaradi keluvudu. ಇವಾಗೆ ಐದು ಸಂಧಿಗಳು ಆಗಿದೆ. ನೆಕ್ಸ್ಟ್ ಸಂಧಿ ಬಂದು ಪಂಚಮಹಾಯಜ್ಞ ಸಂಧಿ. ಆ ಪಂಚಮಹಾಯಜ್ಞ ಸಂಧಿ ಇದಕ್ಕೆ ಮೂಲ ಯಾವುದು ಅಂದರೆ ಇದು ಬೃಹದಾರಣ್ಯಕ ಉಪನಿಷದಲ್ಲಿ ಬಂದಿದೆ ಮತ್ತು ಚಾಂದೋಗ್ಯ ಉಪನಿಷತ್ ಮತ್ತು ಚಾಂದೋಗ್ಯ ಉಪನಿಷತ್ ಭಾಷ್ಯಗಳಲ್ಲಿ ಬಂದಿದೆ, ಪ್ರಕಾಶ ಸಂಹಿತೆಯಲ್ಲಿ ಬಂದಿದೆ, ವಿಷ್ಣು ರಹಸ್ಯದಲ್ಲಿ ಬಂದಿದೆ ಮತ್ತು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಇದರಲ್ಲಿ ಬರುವಂಥ ವಿಷಯಗಳನ್ನು ವಿಷಯವಾಕ್ಯವಾಗಿ ಪರಿಗಣಿಸಿ ಅಲ್ಲಿ ವೇದವ್ಯಾಸರು ನಮಗೆ ಚೆಂದಾಗಿ ಬಿಡಿಸಿಕೊಟ್ಟಿದ್ದಾರೆ. ನಮ್ಮ ಆಚಾರ್ಯ ಸೂತ್ರ ಭಾಷೆಯಲ್ಲಿನೂ ವಿಸ್ತಾರವಾಗಿ ಮೂರನೇ ಅಧ್ಯಾಯದಲ್ಲಿ ವಿಸ್ತಾರವಾಗಿ ಹೇಳಿದ್ದಾರೆ. ಸೊ ಇಷ್ಟು ಒಂದು ಮಹತ್ವ ಕೊಟ್ಟಿದ್ದಾರೆ, ಅದು ಏನು ಅಂತ ಸ್ವಲ್ಪ ನೋಡೋಣ. ಈ ಒಂದು ಪಂಚಮಹಾಯಜ್ಞ ಸಂಧಿ ಇದಕ್ಕೆ ಒಂದು ಹಿನ್ನೆಲೆ ಏನಾಗತ್ತಂದ್ರೆ ಆ ಒಂದು ನಮಗೆ ಗೊತ್ತಿರುವಂತ ಒಂದು ಕ್ಯಾರೆಕ್ಟರ್ ಶ್ವೇತಕೇತು, ಶ್ವೇತಕೇತು ಅರುಣೇಯ ಅಂತ, ಅರುಣನ ಮಗ ಅರುಣೇಯ. ಅವನು ಆ ಶ್ವೇತಕೇತು ಏನ್ ಮಾಡ್ತಾನಂದ್ರೆ ಅವನು ಗುರುಕುಲದಲ್ಲಿ 12 ವರ್ಷ ಪಾಠ ಕಲಿತ ಮೇಲೇನು ಅವನಿಗೆ ಒಂದು ಜಂಬ ಬಂದ್ಬಿಡತ್ತ, ತಾನೇ ದೇವರು ಅಂತ ತಿಳ್ಕೊಂಡು ಬರ್ತಾನೆ. ಅವರು ಅವನ ತಂದೆ ಬಂದು ಅವನನ್ನ ಏನು ವಿಷಯವನ್ನ ಅವನಿಗೆ ಹೇಳಿ ಜೀವ ಈಶ್ವರ ಭೇದವನ್ನ ಹೇಳಿ ಎಲ್ಲ ಹೇಳಿಕೊಡ್ತಾರೆ. ಆಮೇಲೆ ಅವನು ಏನ್ ಮಾಡ್ತಾನಂದ್ರೆ ಈ ಒಂದು ರಾಜನ ಒಂದು ಇದಕ್ಕೆ ಸಭೆಗೆ ಬರ್ತಾನೆ. ಆ ರಾಜನ ಹೆಸರು ಪಾಂಚಾಲ ದೇಶದ ರಾಜ ಪ್ರವಾಹನ ಜೈಬಲಿ ಅಂತ ಅವನು ರಾಜ. ಈ ಕತೆ ಬಂದು ಚಾಂದೋಗ್ಯ ಉಪನಿಷತ್ 5ನೇ ಅಧ್ಯಾಯ ಮತ್ತು 5ನೇ ಅಧ್ಯಾಯದಲ್ಲಿ 3ನೇ ಖಂಡದಲ್ಲಿ ಬರುತ್ತೆ ಈ ಕತೆ ಬರುತ್ತೆ. ಸೊ ಇವನು ಪ್ರವಾಹನ ಜೈಬಲಿ ಬಂದು ಅವನು ರಾಜ ಚಕ್ರವರ್ತಿ ಅವನು ಕ್ಷತ್ರಿಯನಾಗಿ ಇರ್ತಾನೆ. ಅವನ ಹತ್ರ ಇವನು ಬರ್ತಾನೆ, ಬಂದು ಹೇಳ್ತಾನೆ, ಬಂದು ರಾಜನ ಒಂದು ಕೋರ್ಟ್ಗೆ ಬರ್ತಾನೆ. ರಾಜ ಕೇಳ್ತಾನೆ, ನಿನಗೆ ಉಪದೇಶಗಳು ಗುರುಕುಲದಲ್ಲಿ ಉಪದೇಶಗಳು ಎಲ್ಲ ಆಗಿದೆಯಾ ಅಂತ ಕೇಳ್ತಾನೆ. ಅದಕ್ಕೆ ಇವನು ಹೇಳ್ತಾನೆ, ನನಗೆ ಎಲ್ಲ ಗೊತ್ತಿದೆ, ಎಲ್ಲ ಆಗಿದೆ ಅಂತ ಹೇಳ್ತಾನೆ. ಅದಾದ ಮೇಲೆ ಆ ರಾಜ ಅವನಿಗೆ ಕೇಳ್ತಾನೆ, ಏನಪ್ಪ ನಿನಗೆ ಹೇಗೆ ಈ ಒಂದು ಪ್ರಾಣಿಗಳೆಲ್ಲ ಹುಟ್ಟು ಇಲ್ಲಿ ಬರುತ್ತೆ ಮತ್ತು ಇಲ್ಲಿಂದ ವಾಪಸ್ ಈ ದೇಹ ಬಿಟ್ಟಾಗೆ ಎಲ್ಲಿ ಹೋಗುತ್ತೆ ಅಂತ ಗೊತ್ತಾ ಅಂತ. ಇಲ್ಲ ಅಂತ ಹೇಳ್ತಾನೆ, ಎರಡು ಕ್ವಶನ್ಗೇನು ಇಲ್ಲ ಇಲ್ಲ ಅಂತಾನೆ ಹೇಳ್ತಾನೆ. ಆಮೇಲೆ ಹೇಳ್ತಾರೆ, ನಿನಗೆ ದೇವಯಾನ ಮತ್ತು ಪಿತೃಯಾನ ಇದ್ರ ಬಗ್ಗೆ ನಿನಗೆ ಎಷ್ಟು ಗೊತ್ತಿದೆ ಅಂತ. ಅದು ಗೊತ್ತಿಲ್ಲ ಅಂತ ಹೇಳ್ತಾನೆ. ಆಮೇಲೆ ಹೇಳ್ತಾನೆ ಇನ್ನು ಎರಡು ಕ್ವಶನ್, ಯಾವುದರಿಂದ ಈ ಒಂದು ಪ್ರಪಂಚ ಯಾವತ್ತೂ ತುಂಬೋದಿಲ್ಲ ಅಂತ ಒಂದು ಕ್ವಶನ್ ಕೇಳ್ತಾನೆ. ಆಮೇಲೆ ಕೊನೆಯ ಕ್ವಶನ್ ಕೇಳ್ತಾನೆ, ಇದು ಗೊತ್ತಾ ನಿನ್ಗೆ ಅಂತ ಕೇಳ್ತಾನೆ. ಏನಂದ್ರೆ ಈ ದೇಹಗಳು ಈ ಒಂದು ದೇಹವನ್ನ ನಾವು ಬಿಟ್ಟಾಗ ಈ ದೇಹ ಈ ಜೀವನ ಜೊತೆಯಲ್ಲಿ ಈ ಒಂದು ಪಂಚಭೂತಗಳು ಹೋಗತ್ತೆ. ಅಲ್ಲಿ ನೀರು ಅಂತ ಬರುತ್ತೆ, ನೀರು ಹೋಗತ್ತ ಅಂತ ಹೇಳ್ತಾರೆ. ಅದು ನೋಡೋಣ, ನೀರು ಸಹಿತನಾಗೆ ಹೊರಟಿರುವಂತ ಈ ಒಂದು ಜೀವ ತಿರುಗಾ ಹೇಗೆ ಬಂದು ಹುಟ್ಟಿ ಆ ಪುರುಷ ಅಂಬೋ ಒಂದು ಪುರುಷ ಅಂಬೋ ಹೆಸರನ್ನ ಅವನಿಗೆ ಹೇಗೆ ಬರುತ್ತೆ ಅಂದ್ರೆ ಬೇಸಿಕಲಿ ಈ ಜೀವ ಬಂದು ದೇಹವನ್ನ ಬಿಟ್ಟ ಮೇಲೆ ತಿರುಗಾ ಪುನರ್ಜನ್ಮ ಬರುತ್ತಲ್ಲ, ಪುನರ್ಜನ್ಮ ಬಂದಾಗ ಅವನಿಗೆ ಯಾವ ಕಾರಣದಿಂದ ಪುರುಷ ಅಂತ ಕರೀತಾರ, ಅದು ಹೇಗಾಗತ್ತೆ, ಆ ಪ್ರಕ್ರಿಯೆ ಹೇಗಾಗತ್ತೆ. ಬೇಸಿಕಲಿ ಮರಣ ಯಜ್ಞ ಜನನ ಯಜ್ಞ ಇವಾಗಿರೋದು ಯಜ್ಞಗಳಲ್ಲಿ 3 ಸವನ ಅಂತ ಇನ್ನೊಂದು ರೀತಿ ಅಂತ ಹೇಳುವಾಗ ಜನನ ಯಜ್ಞ ಸ್ಥಿತಿ ಯಜ್ಞ ಮರಣ ಯಜ್ಞ 3 ಹೇಳ್ತಾರೆ. ಸೊ ಇವನು ಕೇಳುವಂತ ಪ್ರಸ್ಥಿತಿ ಯಜ್ಞ ಎಲ್ಲರಿಗೆ ಗೊತ್ತು, ದಿನಾಗ್ಲೂ ನಾವು ಬದುಕಿದ್ದೀವಿ ಅಲ್ಲಿ ಯಾಗ ಯಜ್ಞಗಳು ಎಲ್ಲ ಮಾಡ್ತಾ ಇರ್ತೀವಿ ಗೊತ್ತಿರತ್ತೆ, ಈ ಎರಡನ್ನ ಬಗ್ಗೆ ನಿನ್ಗೆ ಗೊತ್ತಾ ಅಂತ ಕೇಳ್ತಾನೆ. ಆವಾಗ ಮಗ ಅವನು ಶ್ವೇತಕೇತು ಹೇಳ್ತಾನ, ನನ್ಗೆ ಇದು ಗೊತ್ತಿಲ್ಲ ಅಂತ. ಆಮೇಲೆ ರಾಜ ಹೇಳ್ತಾನೆ, ಏನಪ್ಪ ಇಷ್ಟು ಈ ಬೇಸಿಕ್ ಕ್ವಶನ್ಸ್ ಎಲ್ಲ ಕೇಳಿದೆ, ನೀನೇನೋ ಪಾಠ ಎಲ್ಲ ಮುಗಿಸ್ಕೊಂಡು ಬಂದಿದೆ ಅಂತ ಹೇಳಿದೆ, ನಿನಗೆ ಒಂದೂ ಗೊತ್ತಿಲ್ಲವೇ ಅಂತ ಹೇಳಿ ಕಳಿಸ್ಬಿಡ್ತಾನೆ. ಇವನಿಗೆ ತುಂಬ ಬೇಜಾರಾಗ್ಬಿಡುತ್ತೆ, ಯಾಕೆಂದ್ರೆ ಈ ಶ್ವೇತಕೇತು ಈಸ್ ರ್ಯಾಂಕ್ ಹೋಲ್ಡರ್ ಸ್ಟೂಡೆಂಟ್ ಇನ್ ಎಸ್ ಅವನ ಗ್ರೂಪ್ಲಿ ಅವನು ಕ್ಲಾಸ್ಲಿ. ಸೊ ಅವನಿಗೆ ತುಂಬ ಬೇಜಾರಾಗ್ಬಿಡುತ್ತೆ, ತಂದೆ ಹತ್ರ ಬಂದು ಹೇಳ್ತಾನೆ, ನೋಡಿ ಈ ತರ ರಾಜನ ಹತ್ರ ಹೋಗಿದೆ, ಅವನು ಕ್ವಶನ್ ಕೇಳಿದ, ಇದು ಏನಂತೂ ಅರ್ಥ ಆಗಿಲ್ಲ ಅಂತ ಹೇಳ್ತಾನೆ. ತಂದೆ ಹೇಳ್ತಾನೆ, ಅವನು ತುಂಬಾ ಪ್ರಾಮಾಣಿಕ, ಅವನು ಹೇಳ್ತಾನೆ, ಅಪ್ಪ ನನ್ಗೇನು ಇದಕ್ಕೆ ಉತ್ತರ ಏನು ಸರಿಯಾಗಿ ಹೇಗೆ ಕ್ವಶನ್ ಹೇಗಿದೆ ಅಂದ್ರೆ ಇಷ್ಟು ಕ್ಲಿಯರ್ ಆಗಿಲ್ಲ. ಕ್ವಶನ್ ಹೇಗಿದೆ ಅಂದ್ರೆ ಹೇಗೆ ಒಂದು 5ನೇ ಆಹುತಿ ನೀರಿನಿಂದ ಕೊಟ್ಟ ಐದನೇ ಆಹುತಿಯಿಂದ ಬಂದವನಿಗೆ ಪುರುಷ ಅಂತ ಕರೀತಾರೆ. ದಟ್ ಈಸ್ ಎಕ್ಸಾಕ್ಟ್ ಕ್ವಶನ್. ಏನು ಇದು ಐದನೇ ಆಹುತಿ ಎಂಬುದು ಏನು, ನೀರು ಅಂದ್ರೆ ಏನು, ಪುರುಷ ಅಂದ್ರೆ ಏನು, ಏನ್ ಕನೆಕ್ಷನ್, ಐ ಕಾಂಟ್ ಮೇಕ್ ಔಟ್ ಅಂತ ಹೋಗ್ತಾನೆ. ಹೋಗಿ ರಾಜನ ಹತ್ರ ಹೋಗ್ತಾನೆ. ರಾಜನ ಹತ್ರ ಹೋಗಿದ ಮೇಲೆ ರಾಜ ಗೆಟ್ಸ್ ವೆರಿ ಸರ್ಪ್ರೈಸ್. ಯಾಕೆ ಬಂದೆ ಅಂದ್ರೆ ನನ್ಗೆ ಉತ್ತರ ಬೇಕು, ಈ ಕ್ವಶನ್ ಏನು ಇದಕ್ಕೆ ಉತ್ತರ ಬೇಕು ಅಂತ. ರಾಜ ಹೇಳ್ತಾನೆ, ಇರು ಸ್ವಲ್ಪ ದಿವಸ ನನ್ನ 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 ಇದರಲ್ಲಿ ಮನೆಯಲ್ಲಿ ನೀನು ಸ್ವಲ್ಪ ದಿವಸ ಇರು ಅಂತ ಹೇಳ್ತಾನೆ. ಯಾಕೆ ಅಂದ್ರೆ ಆ ಕಾಲದಲ್ಲಿ ಎಷ್ಟೇ ಒಂದು ದೊಡ್ಡವರು ಯಾರು ಬಂದ್ರು ಆ ಒಂದು ಬ್ರಹ್ಮವಿದ್ಯೆಯನ್ನ ಕೊಡ್ಬೇಕು, ಆ ಜ್ಞಾನವನ್ನ ಕೊಡಬೇಕು, ಹೇಳ್ಕೊಡಬೇಕು ಅಂದ್ರೆ ಅಲ್ಲಿ ಅವನಲ್ಲಿ ಶಿಷ್ಯತ್ವ ಲಕ್ಷಣ ಬೇಕು. ಗುರುವಿನಲ್ಲಿ ಗುರು ಲಕ್ಷಣ ಹೇಗಿರ್ಬೇಕು, ಶಿಷ್ಯನಲ್ಲಿ ಶಿಷ್ಯ ಲಕ್ಷಣತ್ವ ಬೇಕು. ಸೊ ಅಲ್ಲಿ ಗುರು ಶಿಷ್ಯ ದೇ ಹ್ಯಾವ್ ಟು ಇಂಟರಾಕ್ಟ್ ವಿತ್ ಈಚ್ ಅದರ್, ಟು ನೋ ಈಚ್ ಅದರ್ಸ್ ಲ್ಯಾಂಗ್ವೇಜ್. ಅದಕ್ಕೆ ಒಂದು ಒಂದು ಸ್ವಲ್ಪ ಕಾಲ ಅವನು ಇದ್ದ ಮೇಲೆ ಅವನು ಹೇಳ್ತಾನೆ, ಸರಿ ನಾನು ಹೇಳ್ಕೊಡ್ತೀನಿ ಇದು ಏನ್ ವಿದ್ಯೆ ಅಂತ. ಇದು ಬಂದು ಪಂಚಾಗ್ನಿ ವಿದ್ಯೆ, ಪಂಚಮಹಾಯಜ್ಞ ಮತ್ತು ಪಂಚಮಹಾಯಜ್ಞ ಅಂತಾನು ಹೇಳ್ಬೋದು, ಪಂಚಾಗ್ನಿ ವಿದ್ಯೆ ಅಂತಾನು ಇದಕ್ಕೆ ಹೇಳ್ಬೋದು. ಸೊ ಈ ವಿದ್ಯೆ ಇದು ಬಂದು ಕ್ಷತ್ರಿಯರಲ್ಲಿ ಈ ವಿದ್ಯೆ ಪ್ರಬಲವಾಗಿದೆ. ಯಾಕೆ ಆದ ಕಾರಣದಿಂದ ಈ ಕ್ಷತ್ರಿಯರು ಈ ಲೋಕಪಾಲಕರಾಗಿದ್ದಾರೆ, ರಕ್ಷಕರಾಗಿದ್ದಾರೆ, ಎಲ್ಲರನ್ನು ಅವರು ಗೆಲ್ಲಲಿಕ್ಕೆ ಆಗತ್ತೆ. ಸೊ ಇದು ಮಹಾ ವಿಶೇಷವಾದದ್ದು. ಮತ್ತು ಈ ಕ್ಷತ್ರಿಯರು ಮಾಡೋದೆಲ್ಲ ಏನು ಯುದ್ಧ ಅಂತ ಕೆಲಸಗಳು ಮಾಡಿದ್ದನ್ನು ಅವ್ರಿಗೆ ಪಾಪ ಅಂಟೋದಿಲ್ಲ, ಅದರಿಂದ ಅವ್ರಿಗೆ ಪುಣ್ಯವೇ ಆಗತ್ತೆ, ಅವರು ಒಂದು ಕರ್ಮವೇ ಆಗತ್ತೆ, ವಿಹಿತ ಕರ್ಮವೇ ಆಗತ್ತೆ. ಸೊ ಎಲ್ಲವೂ ಈ ಪಂಚಾಗ್ನಿ ವಿದ್ಯೆಯಿಂದ ಅಂತ ಹೇಳ್ತಾರೆ. ಈ ಇದನ್ನ ಹೇಳಿ ಪಂಚಾಗ್ನಿ ವಿದ್ಯೆಯನ್ನ ಅವನು ಹೇಳ್ಕೊಡ್ತಾನೆ. ಸೊ ಈ ಈ ಒಂದು ಉಪನಿಷತ್ತನ್ನ ಉಪನಿಷತ್ಲಿ ಬರುವಂತ ಈ ವಿಷಯವನ್ನ ತಕ್ಕೊಂಡು ಅನೇಕ ಗ್ರಂಥಗಳಲ್ಲಿ ಬಂದಿದೆ. ಇದರಲ್ಲಿ ಮುಖ್ಯಾಂಶ ಏನು ಅಂದ್ರೆ ನಾವು ನೋಡ್ತಾ ಬಂದಿದ್ದೀವಿ ಒಂದೊಂದು ಸಂಧಿಯಲ್ಲಿ ನೋಡೋವಾಗ, ಮೊದಲನೇ ಸಂಧಿಯಿಂದ ಬಂದಾಗ ಮೊದಲನೇ ಸಂಧಿ, ಎರಡನೇ ಸಂಧಿ ಕರುಣಾಳು ಭಗವಂತನ ಕಾರುಣ್ಯ ಬಂತು, ಕಾರುಣ್ಯದಿಂದ ಅವನು ಬಂದು ವ್ಯಾಪ್ತನಾಗಿ ಒಂದು ರೂಪದಿಂದ ಎಲ್ಲಾ ಕಡೆನು ಅವನು ವ್ಯಾಪ್ತನಾಗಿದ್ದು ಇರ್ತಾನೆ. ಮತ್ತು ಅವನು ಏನ್ ಮಾಡ್ತಾನಂದ್ರೆ ಈ ಜೀವರನ್ನ ಒಂದು ಲಿಂಗ ದೇಹಕ್ಕೇನು ಆ ಒಂದು ಜೀವಕ್ಕೇನು ಒಂದು ಸಂಬಂಧ, ಆ ಒಂದು ಕನೆಕ್ಷನ್, ಬಿಕಾಸ್ ಒಂದು ಪ್ರಾಕೃತ ಇನ್ನೊಂದು ಅಪ್ರಾಕೃತ, ಚೇತನ ಜಡ, ಚೇತನ ಜಡ ಸಂಬಂಧ ಹೇಗಾಗತ್ತಂದ್ರೆ ಅವನು ರಸರೂಪವಾಗ ತಕ್ಕೊಂಡು ಮಾಡ್ತಾನ ಅಂಬೋದನ್ನ ಭೋಜನ ರಸ ವಿಭಾಗ ಸಂಧಿಯಲ್ಲಿ ನಮಗೆ ಗೊತ್ತಿಲ್ಲದೆ ಇರುವಂತ ವಿಷಯಗಳನ್ನ ಭೋಜನ ದ್ವಾರ, ನಾವು ಊಟ ತಿಂಡಿ ಆ ದ್ವಾರ ನಮ್ಗೆ ತಿಳಿಸಿಕೊಟ್ಟಿದ್ದಾರೆ. ಅದು ಆದ ಮೇಲೆ ಇನ್ನೊಂದು ವಿಷಯ ಬರುತ್ತೆ, ಆ ಲಿಂಗ ದೇಹದ ಆ ಒಂದು ಉಪಚಯ ಬಂತು. ಲಿಂಗ ದೇಹ ಆದ ಮೇಲೇನು ಈ ಲಿಂಗ ದೇಹದ ಸಂಬಂಧ ಈ ಒಂದು ಜೀವಕ್ಕೆ ಆದ ಮೇಲೇನು ಅದಕ್ಕೆ ಏನೋ ಮಾಡಕ್ಕ ಆಗೋಲ್ಲ. ಆದ ಕಾರಣದಿಂದ ಭಗವಂತ ಅನಿರುದ್ಧ ದೇಹ ಅಂತ ಕೊಡ್ತಾನೆ. ಲಿಂಗ ದೇಹದ ಮೇಲೆ, ಲಿಂಗ ದೇಹ ಯಾವತ್ತೂ ಇರುವಂತ ಆ ಒಂದು ಪ್ರಸಂತರ, ಆ ಹ್ಯಾಗೆ ಒಂದು ಬೀಜವನ್ನ ನಾವು ನೆಲದಲ್ಲಿ ಬಿತ್ತಿದಾಗ ಸ್ವಲ್ಪ ನೀರು ಹಾಕಿದ ಮೇಲೇನೆ ಅದು ಒಂದು ಉಬ್ಬಿಕೊಳ್ಳತ್ತೆ, ಉಬ್ಬಿ ಅದನಿಂದ ಒಂದು ಸ್ಪ್ರೌಟ್ ಆಗತ್ತೆ. ಹಾಗೇನೆ ಆ ಲಿಂಗ ದೇಹ ಯಾವತ್ತೂ ಇರೋದು, ಅದು ಜೊತೆಯಲ್ಲಿ ಸಂಬಂಧವನ್ನ ಕೊಡ್ತಾನೆ ದೇವರು. ಅದು ಮಾಡಿದ ಮೇಲೆ ಆ ಒಂದು ಲಿಂಗ ದೇಹ ಯಾವತ್ತು ಇರೋದು, ಅದು ಮೇಲೆ ಬರುವಂತ ಅನಿರುದ್ಧ ದೇಹ ಅಂಬೋದು ಭಗವಂತ ಕೊಡೋದು ನಮ್ಗೆ. ದಟ್ ಈಸ್ ಅದಕ್ಕೆ ಒಂದು ಆ ಒಂದು ಸೃಷ್ಟಿ ಎಂಬುದು ಉಂಟು ಅನಿರುದ್ಧ ದೇಹಕ್ಕೆ. ಆ ಅನಿರುದ್ಧ ದೇಹವನ್ನ ಭಗವಂತ, ಅನಿರುದ್ಧ ರೂಪಿಯಾದಂತ ಭಗವಂತ ಅದನ್ನ ಸೃಷ್ಟಿ ಮಾಡ್ತಾನೆ. ಅದು ಮಾಡುವಾಗ ಅವನು ಹೇಗೆ ಮಾಡ್ತಾನೆ ಅಂದ್ರೆ ಅಲ್ಲಿ ತನ್ನದೇ ಆದಂತ ವಿಭೂತಿ ರೂಪಗಳ ವಿಶೇಷವಾದ ರೂಪಗಳನ್ನೆಲ್ಲ ಇಟ್ಟು ಅದನ್ನ ಅಲ್ಲೇ ಇಟ್ಟು, ಮತ್ತು ಅದು ಜಾತಿ ಅಂತ, ಜಾತಿ ಧರ್ಮಗಳು ಅಂದ್ರೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಈ ತರ ಒಂದು ಅಲ್ಲಿ ಇರುವಂತ ಧರ್ಮಗಳು ಆ ಒಂದು ವಿಭೂತಿ ರೂಪಗಳೆಲ್ಲ ಮಾಡಿ, ಮತ್ತು ಹೊರಗೆ ಇರುವಂತ ಪದಾರ್ಥಗಳಲ್ಲೆಲ್ಲ ಆ ಜೀವಕ್ಕೆ ಸಾಧನ ಮಾಡಿಸಬೇಕಂದ್ರೆ ಅಲ್ಲಿ ಪದಾರ್ಥಗಳು ಎಲ್ಲ ಬೇಕು, ಅದು ಮಾಡಿ ಆ ಒಂದು ವಿದ್ಯೆಯನ್ನ ಇಟ್ಟು ಎಲ್ಲದಲ್ಲಿನು ಗುರುವಿನಲ್ಲಿ ಆ ಒಂದು ವಿಭೂತಿ ಇಟ್ಟು, ಹೀಗೆ ಅನೇಕ ವಿಭೂತಿ ಇದು ಗೀತೆಯಲ್ಲಿನು ಬಂದಿದೆ. ಆ ವಿಭೂತಿಯನ್ನ ಹೇಳ್ತಾರೆ. ವಿಭೂತಿ ಆದ ಮೇಲೆ ಅಂದ್ರೆ ಏನಾಯ್ತು, ಇವಾಗ ನಮ್ಗೆ ಅನಿರುದ್ಧ ದೇಹ ಬಂದಾಯ್ತು, ಅನಿರುದ್ಧ ದೇಹದಲ್ಲಿ ಎಲ್ಲವೂ ಇಟ್ಸ್ ಆಲ್ ಒಂದು ಚಿಪ್ಪಲಿ ಇಡೋ ತರ ಎಲ್ಲ ಇಟ್ಟಿದ್ದಾನೆ ಭಗವಂತ. ಆ ಇಟ್ಟ ಮೇಲೆ ನೆಕ್ಸ್ಟ್ ಬರೋದು ಈವನ್ ಆಫ್ಟರ್ ದ ಅನಿರುದ್ಧ ದೇಹ, ಆ ಜೀವಕ್ಕೆ ಒಂದು ಮಾಡಕ್ಕೆ ಆಗಲ್ಲ. ಅನಿರುದ್ಧ ದೇಹ ಇದ್ರೂ ಅದಷ್ಟು ಒಂದು ಸಾಧನಕ್ಕೆ ನಮ್ಗೆ ಅಷ್ಟು ಪ್ರಯೋಜನ ಆಗೋದಿಲ್ಲ, ಸಾಧನೆ ಮಾಡ್ಲಿಕ್ಕೆ ಅದು ಸರಿ ಆಗೋದಿಲ್ಲ. ಆದ ಕಾರಣದಿಂದ ಅದನ್ನೇ ಬೆಳೆಸಿ, ಆ ಒಂದು ಅನಿರುದ್ಧ ದೇಹವನ್ನೇ ಬೆಳೆಸಿ ಒಂದು ಸ್ಥೂಲ ದೇಹವನ್ನ ಕೊಡ್ತಾನೆ. ಆ ಕರ್ಮಗಳನ್ನ ಮಾಡ್ಲಿಕ್ಕೆ, ಸಾಧನೆ ಮಾಡ್ಲಿಕ್ಕೆ ಅದಕ್ಕೆ ತಕ್ಕಂತ ಒಂದು ಭೂಮಿಯನ್ನ ಕೊಟ್ಟು ಇಲ್ಲಿ ಸಾಧನೆ ಮಾಡ್ಲಿಕ್ಕೆ ಅವಕಾಶವನ್ನು ಆ ಭಗವಂತ ಕೊಡ್ತಾನೆ. ಸೊ ದಟ್ ಈಸ್ ದ ಕನೆಕ್ಷನ್. ಸೊ ನಾವು ವಿಭೂತಿ ಸಂಧಿ ಆದ ಮೇಲೆ ಬರೋದು ಪಂಚಮಹಾಯಜ್ಞ ಸಂಧಿ ಅಂತ. ಅದಕ್ಕೆ ಪಂಚಮಹಾಯಜ್ಞ ಸಂಧಿಯಲ್ಲಿ ಬರುವಂತಹ ಮೇನ್ ವಿಷಯ ಏನು ಅಂದ್ರೆ, ನಮಗೆ ಹೇಗೆ ಈ ಸ್ಥೂಲ ದೇಹ ಬಂತು, ಬಂದಿದೆ ನಾವು ನಾವು ನಮ್ಮ ಕೆಲಸಗಳನ್ನ ಮಾಡ್ತಾ ಇದ್ದೀವಿ, ಇದು ಎಲ್ಲಿಂದ ಬಂತು, ಹೇಗೆ ಬಂತು, ಯಾರಿಂದ ಬಂತು, ಇದನ್ನ ತಿಳ್ಕೊಳ್ಳೋದು ಇದು ಈ ಒಂದು ಸಂಧಿಯಲ್ಲಿ ಒಂದು ಮುಖ್ಯ ವಿಷಯವಾಗಿದೆ. ಸೊ ಈ ಯಜ್ಞ ಅಂತ ನಾನು ಹೇಳಿದೆ, ಯಜ್ಞ ಅಲ್ಲಿ ನಾವು ಮೂರು ಸವನಗಳು ಅಂತ ಹೇಳ್ತೀವಿ. ಆ ಮೂರು ಸವನಗಳನ್ನ ಇನ್ನೊಂದು ರೀತಿ ಅಂತಂದ್ರೆ ಬೆಳಿಗ್ಗೆ ಮಾಡೋದು, ಮಧ್ಯಾಹ್ನ, ಸಾಯಂಕಾಲ. ಇದು ಹೇಗೆ ನೋಡೋದು ಅಂದ್ರೆ, ಬೆಳಿಗ್ಗೆ ಮಾಡೋದು ಅಂದ್ರೆ ಜನನ ಅಂತ, ಹುಟ್ಟೋದು, ಆಮೇಲೆ ಸ್ಥಿತಿ, ಆಮೇಲೆ ಲಯ. ಸೃಷ್ಟಿ, ಸ್ಥಿತಿ, ಲಯ ಈಚ್ ಡೇಲಿ ಆಗತ್ತೆ, ಈಚ್ ಇಯರ್ಲಿ ಆಗತ್ತೆ, ಈಚ್ ಜನ್ಮದಲ್ಲಿ ಆಗತ್ತೆ. ಸೊ ಹೀಗೆ ಇದು ನಡೀತಾ ಇರುತ್ತೆ. ಸೊ ಈ ಒಂದು ಸೃಷ್ಟಿ ಎಂಬುದು ನಮ್ಗೆ ನೆನಪು ಇಲ್ಲ, ಹೇಗೆ ನಾವು ಹುಟ್ಟಿ ಬಂದಿದ್ದೀವಿ, ಹುಟ್ಟಿದ್ದು ಹೇಗೆ ಅಂತ ನಮ್ಗೆ ಗೊತ್ತಿಲ್ಲ. ಸೊ ಅದು ಜನನ ಯಜ್ಞ ಆಗತ್ತೆ. ಸ್ಥಿತಿ ಮಾಡೋದು, ಲಯ ನಾವು ನಮ್ಮ ದೇಹದಿಂದ ನಮ್ಮ ಜೀವ ಹೋದ ಮೇಲೆ ಉಳಿದವರಲ್ಲಿ ಮಾಡುವಂಥದ್ದು, ಈ ತರ ಮೂರಿರತ್ತೆ. ಸೊ ಈ ದೇಹ ನಮ್ಗೆ ಹೇಗೆ ಬಂತು ಅಂತ ಇದನ್ನ ತಿಳ್ಕೊಳ್ಳುವುದರಿಂದ ಏನು ಪ್ರಯೋಜನ? ಫಸ್ಟ್ ನಮ್ಗೆ ಏನಾರು ಈ ಸಂಧಿ ತಿಳ್ಕೊಬೇಕು ಇಷ್ಟು ಇಂಪಾರ್ಟೆಂಟ್ ಅಂದ್ರೆ, ಈ ಇಂಪಾರ್ಟೆಂಟ್ ತಿಳ್ಕೊಂಡು ನಮ್ಗೆ ಏನಾಗಬೇಕು ಅಂತ ಅಲ್ಲಿ ಅದಕ್ಕೆ ಹೇಳ್ತಾರೆ. ಈ ಒಂದು ಸೃಷ್ಟಿ ಅಂದ್ರೆ ದೇವರು ನಮಗೆ ಈ ಒಂದು ಶರೀರ ಎಲ್ಲವನ್ನ ಬೆಳೆಸಿ ಆ ಶರೀರದಲ್ಲಿ ಈ ಜೀವನನ್ನ ಬಂಧಿಸಿ ಹಾಕಿದ್ದಾನೆ. ಅಂದ್ರೆ ಇಟ್ ಈಸ್ ನಾಟ್ ಅವರ್ ಚಾಯ್ಸ್, ನಾವೇನೋ ಈ ತರ ನಾನು ಹುಟ್ಟಬೇಕು ಅಂತ ನಾನು ಹುಟ್ಟಿಲ್ಲ. ಐ ಆಮ್ ಪುಟ್ ಇನ್ ಟು ದಿಸ್ ವೇ ಓನ್ಲಿ, ಈ ದೇಹದಲ್ಲೇ ತಾನು ನಾನು ಇರಬೇಕು. ದಿಸ್ ಈಸ್ ಮೈ ದೇಹ, ದಿಸ್ ಈಸ್ ದ ಸಿಚುಯೇಷನ್, ಐ ಆಮ್ ಇಂಪ್ರೆಸೆಂಟ್ ಇನ್ ದಿಸ್. ಸೊ ಇದು ಹೇಗೆ ಆಯಿತು ಅಂದ್ರೆ, ಇದನ್ನ ಹೇಗೆ ಭಗವಂತ ಮಾಡಿದ್ದ ಅಂತ ತಿಳ್ಕೊಳ್ಳುವ ಮೂಲಕವಾಗಿ ಏನಾಗತ್ತಂದ್ರೆ ಆ ಬಂಧನ ಹೋಗತ್ತಂತ. ಹೇಗೆ ಅವನು ಬಂಧನದಲ್ಲಿ ನಮ್ಗೆ ಹಾಕಿದ್ದಾನೆ ಈ ದೇಹವನ್ನು, ಅದು ತಿಳ್ಕೊಂಡಾಗ ಈ ಸ್ಥೂಲ ದೇಹದ ಬಂಧನ ನಮ್ಗೆ ಹೋಗುತ್ತಂತೆ. ಅಂದ್ರೆ ನಾವು ಸ್ಥೂಲ ದೇಹದ ಬಂಧನ ಹೋಗುತ್ತೆ ಅಂದ್ರೆ ನಾವು ನೆಕ್ಸ್ಟ್ ಡೇನೆ ಈ ಸ್ಥೂಲ ದೇಹವನ್ನ ಬಿಟ್ಟು ಬಿಡ್ತೀವಿ ಆ ತರ ನೆಗೆಟಿವ್ ಅರ್ಥ ಇಲ್ಲ. ನಾವು ಮಾಡುವಂತ ಈ ಕೆಲಸದಿಂದ ತಿರುಗಾನೋ ನಮಗೆ ಒಂದು ಗರ್ಭವಾಸನೋ ಹಾಗೆ ಗರ್ಭವಾಸ ಸಿಕ್ಕಿದಾಗಲೂ ಆ ಒಂದು ದುಃಖ ಇಲ್ಲದ ಸ್ಥಿತಿ, ಮರಣದಲ್ಲಿನೂ ದುಃಖರಹಿತ ಸ್ಥಿತಿ. ತಿರುಗಾ ನಾವು ಹುಟ್ಟಬೇಕಾದ್ರೆ ಹುಟ್ಟೇ ಹುಟ್ಟುತ್ತೀವಿ ನಾವೆಲ್ಲ, ಹುಟ್ಟಿದ್ರೆ ನಮ್ಗೆ ಆ ಒಂದು ಗರ್ಭವಾಸದ ಆ ಒಂದು ದುಃಖ ಮತ್ತು ಯಾವ ಯೋನಿ ಒಳ್ಳೆ ಯೋನಿ ಇದೆಲ್ಲ ಸಿಕ್ಕತ್ತೆ. ಸೊ ಆ ದೃಷ್ಟಿಯಿಂದ ನಮಗೆ ಆ ಬಂಧನವನ್ನ ಅವನು ತೆಗಿತಾನ. ಸೊ ಅದು ಒಂದು ಪ್ರಯೋಜನ. ಇನ್ನೊಂದು ಇದ್ರಲ್ಲಿ ಈ ಒಂದು ಸಂಧಿಯಲ್ಲಿ ಎರಡು ವಿಷಯಗಳನ್ನ ಹೇಳ್ತಾರೆ. ಒಂದು ಇದನ್ನ ತಿಳ್ಕೊಳ್ಳೋದು, ಹೇಗೆ ನಾವು ಇಲ್ಲಿ ಬಂದಿದ್ದೀವಿ, ಶರೀರದಲ್ಲಿ ಬಂದಿದ್ದೀವಿ ಅಂತ ತಿಳ್ಕೊಳ್ಳುವ ಮೂಲಕವಾಗ, ಈ ಭಗವಂತನ ರೂಪಗಳನ್ನ ತಿಳ್ಕೊಳ್ಳುವುದ ಮೂಲಕವಾಗ ನಮಗೆ ಈ ತರ ಬಂಧನಗಳು ದುಃಖಗಳು ಇರೋದಿಲ್ಲ ಅಂಬುದು ಒಂದು. ಇನ್ನೊಂದು, ದುಃಖ ರಾಹಿತ್ಯ ಮಾತ್ರ ಸುಖ ಇಲ್ಲ, ಸುಖ ಅಂಬೋದು ಇನ್ನೊಂದು. ಸೊ ಆ ಸುಖ ಬರಬೇಕಂದ್ರೆ ಏನು ಮಾಡಬೇಕು? ಆ ಪ್ರಯೋಜನವನ್ನು ದಾಸರ ಅದು ಉಪನಿಷದ್ಗಳಲ್ಲಿ ಬ್ರಹ್ಮಸೂತ್ರ ಭಾಷೆಯಲ್ಲಿ ಅದೆಲ್ಲ ಬಂದಿಲ್ಲ, ಬಟ್ ದಾಸರೇ ಇಲ್ಲಿ ಹೇಳ್ತಾರೆ. ದಾಸರು ಬಂದು ಈ ಒಂದು ಸಂಧಿಯಲ್ಲಿ ನಮ್ಗೆ ಅದನ್ನ ಕೊಟ್ಟಿದ್ದಾರೆ. ಅದು ಏನಂದ್ರೆ, ಈ ಸಂಧಿಯಲ್ಲಿ ನೀವು ನೋಡಿದ್ರೆ ಕೊನೆಯಲ್ಲಿ ಬರುತ್ತೆ, ಕೊನೆಯಲ್ಲಿ ಬಂದು ಈ ಒಂದು ಕೇಶವಾದಿ ರೂಪಗಳು, ಈ ಕೇಶವಾದಿ ರೂಪಗಳು ವಿಷಯಗಳೆಲ್ಲ ಇಲ್ಲೇ ಕೊಟ್ಟಿದ್ದಾರೆ. ಸೊ ಅದನ್ನ ತಿಳ್ಕೊಳ್ಳೋ ಮೂಲಕವಾಗ ಅಂದ್ರೆ ಏನಾಯ್ತು, ಇಲ್ಲಿ 24 ರೂಪಗಳನ್ನ ಹೇಳ್ತಾ ಹೋಗ್ತಾರೆ. ನಾವು ದಿನಾಗಲೂ ನಾವು ಜಪ ಮಾಡೋವಾಗ ಈ ಒಂದು ರೂಪಗಳ ಚಿಂತನೆ ಮಾಡ್ತೀವಿ, ಅದನ್ನೂ ಇಟ್ಟಿದ್ದಾರೆ. ಈ ವಿಶೇಷ, ದಿಸ್ ಇಸ್ ಅ ಲಿಂಕ್, ದಿಸ್ ಇಸ್ ದ ಡಿಫ್ರೆಂಟ್. ಅಲ್ಲಿ ಉಪನಿಷತ್ತಲ್ಲಿ ಅಡಗಿರುವಂತ ವಿಷಯವನ್ನ ನಮಗೆ ಪ್ರಯೋಜನ ಆಗಬೇಕು ಅಂತ 24 ರೂಪಗಳನ್ನ ಹೇಳಿದ್ದಾರೆ. ಅದನ್ನ ಪ್ರಯೋಜನ ಏನು ಅಂದ್ರೆ, ಈ ದೇಹವನ್ನ ನಿರ್ಮಾಣ ಮಾಡಿದ್ದಾಗೆ ಈ ಭಗವಂತ 24 ತತ್ವಗಳಿಂದ ಈ ದೇಹವನ್ನ ನಮ್ಗೆ ಕೊಟ್ಟಿದ್ದಾನೆ. 24 ತತ್ವಗಳಲ್ಲಿ 24 ಆ ದೇವತೆಗಳಿದ್ದು ಆಯಾ ಕೆಲಸಗಳನ್ನು ಮಾಡಿಸ್ತಾರಂತೆ. ಸೊ ನಮ್ಗೆ ಪಾಪ ಎಲ್ಲ ಹೋದ ಮೇಲೆ, ನಾಟ್ ನಾವು, ಪಾಪ ಎಲ್ಲ ಆ ಒಂದು ದುಃಖ ಎಲ್ಲ ಹೋದ ಮೇಲೆ ಒಂದು ಜ್ಞಾನಿಗಳು ಬಂದು ನಮಗೆ ಈ ನಮ್ಮ ದೇಹದಲ್ಲಿ ಇರುವಂತ ಈ ಕೇಶವಾದಿ ರೂಪದಿಂದ ಏನೇನೆಲ್ಲ ಆಗತ್ತೆ ಅಂತ ನಮ್ಗೆ ಹೇಳ್ಕೊಡ್ತಾರಂತೆ. ಅದು ಹೇಳಿಕೊಟ್ಟಾಗ ಅದು ಮೋಕ್ಷದಲ್ಲಿ ನಮ್ಗೆ ಸುಖ ಸಾಧನ ಆಗತ್ತಂತ. ಸೊ ಈ ಎರಡನ್ನೂ ಇಲ್ಲಿ ಹೇಳಿದ್ದಾರೆ ಅಂತ ಹೇಳ್ತಾರೆ. ಒಂದು ಈ ಬಂಧನ ಹೋಗುತ್ತೆ, ಇನ್ನೊಂದು ಸುಖ ಬರತ್ತ. ಅಂದ್ರೆ ಅದೇ ಫಸ್ಟ್ ಪದದಲ್ಲಿ ಅದೇ ಹಿಂಟ್ ಮಾಡಿದ್ದಾರೆ, ಅದು ನೋಡೋಣ. ಇದಾದ ಮೇಲೆ ಇನ್ನೊಂದು ಏನ್ ಹೇಳ್ತಾರೆ ಅಂದ್ರೆ, ಈ ಒಂದು ಟಾಪಿಕ್ ಅನ್ನ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಹೇಳುವಾಗ ಅಲ್ಲಿ ಹೇಳ್ತಾರೆ, ಆ ಒಂದು ಮೂರನೇ ಅಧ್ಯಾಯದಲ್ಲಿ ಫಸ್ಟ್ ಮೊಟ್ಟ ಮೊದಲು ಶುರು ಮಾಡೋದೇ ವೈರಾಗ್ಯತ ಅಂತ ಶುರು ಮಾಡ್ತಾರೆ. ಏನು ವೈರಾಗ್ಯ ಅಂದ್ರೆ, ಭಕ್ತಿ ಬರಬೇಕಂದ್ರೆ, ಭಗವಂತನಲ್ಲಿ ನಿಜವಾದ ಭಕ್ತಿ ಬರಬೇಕಂದ್ರೆ, ಅಂದ್ರೆ ನಿರ್ವ್ಯಾಜ ಅಂತ ಹೇಳ್ತಾರ, ಅಂದ್ರೆ ಒಂದು ವ್ಯಾಪಾರ ತರ ಇಲ್ಲ, ನಾನು ಇದು ಮಾಡ್ತೀನಿ ನೀನು ಅದು ಮಾಡು ಆ ತರ ಇಲ್ಲಂಗೆ, ನಿಜವಾದ ಭಕ್ತಿ. ಹಾಗೆ ನಾವು ಒಂದು ಒಂದು ಮಗು ಅಮ್ಮ ಅಂತ, ಅಮ್ಮ ಮಗು ಮಕ್ಕಳು ಇರೋ ತಾಯಿ ಮಕ್ಕಳು ಇರೋವಾಗ ತಾಯಿಯನ್ನ ನೆನಪು ಬಂದಾಗ ಆ ಚಿಕ್ಕ ಮಗು ಇರುತ್ತೆ, ಆ ಚಿಕ್ಕ ಮಗುಗೆ ವಿ ಹ್ಯಾವ್ ವಿ ಸೀಟ್. ಒಂದು ಒಂದು ವರ್ಷದ ಎರಡು ವರ್ಷದ ಮಗು ಏನಾರು ಇದ್ರೆ ಅದಕ್ಕೆ ಏನು ಆಟ ಸಾಮಾನು ಏನಿದೆ, ತಾಯಿ ಬೇಕು. ಒಂದು ಚಿಕ್ಕ ಮಗು ಆರ್ ಮೇ ಬಿ 5-6 months ಇರ್ಬೋದೇನೋ, ಅದಕ್ಕೆ ತಾಯೇ ಬೇಕು, ತಾಯೇ ಇಷ್ಟ. ಆ ತರ ಒಂದು ಪ್ರೀತಿ ಭಗವಂತನೇ ಬೇಕು, ಭಗವಂತನೇ ಬೇಕು ಅಂಬೋ ಒಂದು ಪ್ರೀತಿ ಭಗವಂತನಲ್ಲಿ ಬರಬೇಕಂದ್ರೆ, ನಮಗೆ ಇತರ ವಿಷಯಗಳೆಲ್ಲ ಇಂಪರ್ಮನೆಂಟ್ಸ್ ಆಫ್ ಅದರ್ ಮ್ಯಾಟರ್ಸ್, ಅದೆಲ್ಲ ನಮಗೆ ಅನಿತ್ಯ ಅಂಬೋದು ಗೊತ್ತಾಗಬೇಕು. ಅನಿತ್ಯ ಅಂಬೋದು ಹೇಗೆ ಗೊತ್ತಾಗತ್ತೆ ಅಂದ್ರೆ, ಈ ಒಂದು ಆ ಜೀವ ಈ ದೇಹವನ್ನು ಬಿಟ್ಟು ಹೋದ ಮೇಲೆ ಏನೇನೆಲ್ಲ ಆಗತ್ತೆ ಅಂತ ತಿಳ್ಕೊಂಡಾಗ ಅದು ನಮಗೆ ಆಗತ್ತೆ. ಯಾವುದೋ ಒಂದು ಜೀವಕ್ಕೆಲ್ಲ, ಪ್ರತಿ ವಿ ಗೋ ಟು ಇಟ್ ಒನ್ ಡೇ ವಿ ವಿಲ್ ಲೀವ್ ದ ಬಾಡಿ, ಈ ತರ ಎಲ್ಲ ಆಗತ್ತೆ. ಅದು ಮಾತ್ರ ಅಲ್ಲ, ತಿರೋ ಹುಟ್ಟುತ್ತೀವಲ್ಲ, ಹುಟ್ಟೋದಾಗ ಏನೇನೆಲ್ಲ ಆಗತ್ತೆ ಅಂತ ತಿಳ್ಕೊಂಡಾಗ ಇಷ್ಟೇನಾ ಅಂತ ಅನ್ಸುತ್ತೆ. ಆವಾಗ ನಮ್ಮ ಜೊತೆಲಿ ಯಾವತ್ತೂ ಇರುವಂತವನು ಭಗವಂತನೇ ಅಂತ ತಿಳ್ಕೊಂಡಾಗ ನಿಜವಾದ ಭಕ್ತಿ ಬರುತ್ತೆ. ಅದಕ್ಕೆ ಹೇಳ್ತಾರೆ, ಈ ತರ ನಾವು ತಿಳ್ಕೊಂಡ್ರೆ ಏನಾಗತ್ತೆ ಅಂದ್ರೆ, ನಮ್ಗೆ ವೈರಾಗ್ಯ ಬಂದ್ಬಿಡುತ್ತೆ ಅಂದ್ರೆ, ನಮ್ಮ ಹೆಂಡತಿ ಮಕ್ಕಳು ಎಲ್ಲ ಬೇಡ ಅಂತ ಅನ್ಸೋದು, ಅದು ವೈರಾಗ್ಯ ಇಲ್ಲ. ಸಂಸಾರದಲ್ಲೇ ಇರಬೇಕು ನಾವು, ಇದ್ರನು ವಿ ಹ್ಯಾವ್ ಟು ಡೂ, ವಿ ಹ್ಯಾವ್ ಟು ನೋ ದ ಲಿಮಿಟೆಡ್ನೆಸ್ ಆಫ್ ಎವ್ರಿಥಿಂಗ್. ಆಯಾ ವಸ್ತುಗಳು ಯಾವತ್ತೂ ನಿತ್ಯ ಇಲ್ಲ. ಈ ಜನ್ಮಕ್ಕೆ ದೇವರು, ಈ ಜನ್ಮಕ್ಕೆ ಈ ದಿವಸಕ್ಕೆ ವಾಟ್ ಎವರ್ ಇದನ್ನ ಕೊಟ್ಟಿದ್ದಾನೆ, ಯು ನೋ ದ ಲಿಮಿಟೇಷನ್ ಆಫ್ ಎವ್ರಿಥಿಂಗ್ ಅರೌಂಡ್ ಯು, ಅದನ್ನ ತಿಳ್ಕೋಬೇಕು. ಅದು ಆದ್ಮೇಲೆ ಇನ್ನೊಂದೇನಾಗತ್ತೆ, ಈ ವೈರಾಗ್ಯ ಬರತ್ತಂತೆ. ಬಂದ ಮೇಲೆ ಏನಾಗತ್ತೆ ಅಂದ್ರೆ, ಆ ತಿರ್ಗಾ ನಾವು ಹುಟ್ಟುತ್ತೀವಲ್ಲ, ತಿರ್ಗಾ ಈ ದೇಹ ಹೋಗುವಾಗಲೂ, ದೇಹವನ್ನ ಬಿಟ್ಟು ನಾವು ಹೋಗುವಾಗ ತುಂಬಾ ನೋವಾಗತ್ತಂತೆ. ಆ ನೋವುಗಳು ಬರೋದಿಲ್ಲ ಅಂತ ಹೇಳ್ತಾರೆ. ಬಿಕಾಸ್ ಯಾಕೆ ಬರೋದಿಲ್ಲ, ಆ ನೋವುಗಳು ಯಾಕೆ ಬರೋದಿಲ್ಲ ಅಂದ್ರೆ, ಒಂದು ಜ್ಞಾನ ಬಂದ್ಬಿಡತ್ತೆ. ಈ ದೇಹ ಅಂಬೋದು ಇಟ್ಸ್ ಜಸ್ಟ್ ಸಮಥಿಂಗ್ ಕಮ್ಸ್ ಅಂಡ್ ಗೋಸ್ ಅಂಬೋ ಜ್ಞಾನ ಬಂದಾಗ ದುಃಖ ಅಷ್ಟೊಂದು ಅಟ್ಯಾಚ್ಮೆಂಟ್ ಇರೋದಿಲ್ಲ. ಅದಕ್ಕೋಸ್ಕರ ಬಿಕಾಸ್ ಆಫ್ ದಟ್ ನಿಮ್ಗೆ ನಮ್ಗೆ ದುಃಖ ಆಗೋದಿಲ್ಲ. ತಿರ್ಗಾ ಹುಟ್ಟೋವಾಗ ತಾಯಿಯನ್ನ, ಒಂದು ತಾಯಿ ಗರ್ಭವನ್ನ ನಾವು ಪ್ರವೇಶ ಮಾಡಿದಾಗ ಏನಾಗತ್ತಂದ್ರೆ, ಅಲ್ಲಿ ಕೆಲವರಿಗೆ ಜ್ಞಾನಿಗಳಿಗೆ ಈ ಒಂದು ಜ್ಞಾನ ಸಂಪಾದನೆ, ಈ ಒಂದು ಪಂಚಮಹಾಯಜ್ಞ, ಈ ಒಂದು ಪಂಚಮಹಾವಿದ್ಯಾ ಯಜ್ಞ ಸಂಧಿ ಯಾರ ಇದನ್ನ ಆ ಒಂದು ಚಿಂತನೆ ಮಾಡಿದ್ದವನಿಗೆ ಏನಾಗತ್ತೆ ಅಂತದ್ದವನಿಗೆ, ಆ ಒಂದು ಭಗವಂತ ಏನು ಮಾಡ್ತಾನಂದ್ರೆ, ಆ ಒಂದು ಗರ್ಭದಲ್ಲಿ ಇರೋವಾಗ್ಲೂ ಸ್ವಲ್ಪ ಜ್ಞಾನ ಕೊಡ್ತಾನಂತ, ಕೊಡ್ತಾನೆ. ಆ ಜ್ಞಾನ ಬೆಳೀತಾ ಬೆಳೀತಾ ಹೋಗುವಾಗ ಆ ವಾಮದೇವ ಅಂಬೋ ಋಷಿ ಕಥೆನೂ ಬರುತ್ತೆ. ಅವನು ಬಂದು ಎಲ್ಲವನ್ನು ನೋಡ್ತಾನಂತ, ದೇವರು ತನ್ನ ತಾಯಿ ಗರ್ಭದಲ್ಲಿ ಇರೋವಾಗ ಎಲ್ಲ ದೇವರು ಈ ರೂಪ ಆ ರೂಪ ಪಂಚರೂಪ ಇದೆಲ್ಲ ಅವನು ನೋಡ್ತಾ 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 ಇದ್ದು ಅವನು ಸಂತೋಷವಾಗಿರ್ತಾನಂತ. ಅವನಿಗೆ ದುಃಖ ಒಂದು ಅದು ಇಶ್ಯೂ ಗೊತ್ತಾಗೋದೇ ಇಲ್ಲ, ದುಃಖನೇ ಗೊತ್ತಾಗೋದಿಲ್ಲ ಅಂತ. ಸೊ ಒಬ್ಬೊಬ್ಬರ ದುಃಖ ಒಂದೊಂದು ದಟ್ ಲೆವೆಲ್ ಆಲ್ಸೋ ವೇರಿಸ್. ಸೊ ಇಷ್ಟು ಒಂದು ಪ್ರಯೋಜನವನ್ನ ಈ ಒಂದು ಸಂಧಿಗೆ ಹೇಳ್ತಾರೆ. ಇದು ಇನ್ನೊಂದು ಏನ್ ಹೇಳ್ತಾರಂದ್ರೆ, ಇಲ್ಲಿ ಈ ವ್ಯಾಖ್ಯಾನಕಾರರು ಈ ಒಂದು ಹರಿಕಥಾನುಸಾರದಲ್ಲಿ ಈ ಒಂದು ಸಂಧಿಗೆ ವ್ಯಾಖ್ಯಾನ ಮಾಡಿದ್ದವರು ಅವ್ರು ಹೇಳ್ತಾರೆ, ಸೊ ಇಷ್ಟು ಒಂದು ಮಹತ್ವ ಇದೆ. ಸೊ ನಾವು ನೀವು ಏನು ಮಾಡೋದು ಅಂದ್ರೆ, ನಮ್ಗೆ ಇಷ್ಟೆಲ್ಲ ನೆನಪು ಬರೋದಿಲ್ಲ, ಈ ಯಜ್ಞ ಪಂಚಮಹಾಯಜ್ಞ ಸಂಧಿ ಇಷ್ಟು ಹೆಸರುಗಳು ಇಷ್ಟು, ನಾವು ಏನ್ ಮಾಡೋದಂದ್ರೆ, ಅಲ್ಲಿ ಅವ್ರು ಹೇಳ್ತಾರೆ ಒಂದು ಮಿನಿಮಮ್ ಏನ್ ಮಾಡೋದು ಅಂತ, ಮಿನಿಮಮ್ ತಿಳ್ಕೊಂಡು ಮಾಡ್ಬೇಕು. ಮಿನಿಮಮ್ ಇಲ್ಲಿ ಬರುವಂತ ಭಗವಂತನ ರೂಪ, ಭಗವಂತನ ರೂಪ ಏನು ಮಿನಿಮಮ್ ನಾವು ಮಾಡ್ಬೇಕು ಅಂದ್ರೆ, ಐದು ರೂಪಗಳನ್ನ, ಈ ಐದು ಅಗ್ನಿ ಡೀಟೇಲ್ಸ್ ಎಲ್ಲ ತಿಳ್ಕೊಬೇಕು. ಬಟ್ ಸ್ಟಾರ್ಟ್ ವಿತ್ ಈ ಐದು ಅಗ್ನಿಗಳನ್ನ ನಾವು ತಿಳ್ಕೊಳ್ಳಿ, ಐದು ಅಗ್ನಿಗಳು ಇದೆ ಅಂತ ತಿಳ್ಕೊಳ್ಳಿ. ಈ ಐದು ಅಗ್ನಿಗಳನ್ನ ತಿಳ್ಕೊಂಡಾಗ ದಟ್ ಈಸ್ ಅ ಸ್ಟಾರ್ಟ್. ಅದು ಹೋಗ್ತಾ ಹೋಗ್ತಾ ಇದ್ರೆ ನಮ್ಮ ಪಾಪಗಳು ಹೋಗಿದ್ರೆ ಇನ್ನೂ ತಿಳ್ಕೋಬೇಕು ಅಂತ ಆಸೆ ಬರುತ್ತೆ, ಇನ್ನೂ ದಟ್ ಬಿಕಮ್ಸ್ ಅ ಚೈನ್ ಪ್ರಾಸೆಸ್ ತರ ಆಗ್ಬಿಡುತ್ತೆ. ಸೊ ಈ ಐದು ಅಗ್ನಿಗಳನ್ನ ತಿಳ್ಕೊಳ್ಳಿ ಅಂತ ಹೇಳ್ತಾರೆ. ಏನಿದೆ ಐದು ಅಗ್ನಿಗಳು ಅಂದ್ರೆ, ಇಲ್ಲಿ ಹೇಳ್ತಾರೆ ಲಾಸ್ಟ್ ಪದ್ಯದಲ್ಲಿ ನಾವು ವಿಭೂತಿ ಸಂಧಿಯಲ್ಲಿ ಕೊನೆಗೆ ಬರುವಾಗ ಅಲ್ಲಿ ತುಂಬಾ ಸ್ಟ್ರೆಸ್ ಮಾಡಿದ್ರು. ಏನು, ಪ್ರತಿಬಿಂಬನಲ್ಲಿ ಬಿಂಬಕ್ರಿಯೆಯನ್ನ ನೋಡಬೇಕು ಅಂದ್ರೆ ಏನು, ಬಿಂಬಕ್ರಿಯೆಯನ್ನ ಕಾಲ ದೇಶಗಳಲ್ಲಿ ಎಲ್ಲಾ ಕಡೆ ಅಂದ್ರೆ ಕಾಲ ದೇಶ ಬಂದ್ರೆ ಕಂಪ್ಲೀಟ್ ವ್ಯಾಪ್ತಿ ಆಯ್ತು, ಎಲ್ಲಾ ಕಡೆನು ಭಗವಂತನ ಕೆಲಸಗಳನ್ನ ನೀವು ತಿಳ್ಕೊಳ್ಳಿ ಅಂತ ಹೇಳ್ತಾರೆ. ಬಿಂಬ ಕ್ರಿಯೆ ಅದು ಭಗವಂತ ಅಂತ ಸೆಪರೇಟ್ ಆಗಿಲ್ಲ, ನಿಮ್ಮ ಬಿಂಬನ ಕ್ರಿಯೆಯನ್ನ ಅಲ್ಲಿ ನೋಡ್ರಿ ಅಂತ ಹೇಳ್ತಾರೆ. ಅದನ್ನ ಇಲ್ಲಿ ದಾಸರಿ ಏನ್ ಮಾಡಿ ತೋರಿಸ್ತಾ ಇದ್ದಾರೆ ಅಂದ್ರೆ, ಅವ್ರು ತಿಳ್ಕೊಂಡಿದ್ದಾರೆ, ಅವರು ಜ್ಞಾನಿಗಳು, ಬಿಂಬಕ್ರಿಯವನ್ನ ಚೆಂದಾಗಿ ತಿಳ್ಕೊಂಡ ಕಾರಣದಿಂದ ಅವರು ಅಲ್ಲಿ ಕೊಟ್ಟಿದ್ದಾರೆ, ನದಿಯ ಜಲವ ನದಿಗೆ ಗೆರೆಗೆ ತೆರವಂತೆ ಅಂತ. ಹಾಗೇನೆ ಇಲ್ಲಿ ಅದಕ್ಕೆ ಆ ಕೆಲಸವನ್ನ ಮಾಡಿ ತೋರಿಸಿದ್ದಾರೆ. ಇಲ್ಲಿ ಏನು ಮಾಡ್ತಾರಂದ್ರೆ, ಒಂದು ಯಜ್ಞ, ಪಂಚಮಹಾ ಯಜ್ಞ ಅಂತ. ಯಜ್ಞ ಅಂದ್ರೆ ಏನು, ಯಜ್ಞ ಅಂದ್ರೆ ಯಜ್ಞ ಎಜ ದೇವ ಪೂಜಾಯಾಮ್, ಯಜ್ಞ ಅಂದ್ರೆ ಪೂಜೆ ಅಂತ ಅರ್ಥ ಅಷ್ಟೇ, ದೇವರ ಪೂಜೆ. ದೇವರ ಪೂಜೆ ಏನು, ದೇವರ ಪೂಜೆ ಅಂದ್ರೆ ಏನು, ದೇವರ ಪೂಜೆ ಅಂದ್ರೆ ಅಲ್ಲಿನೂ ಹೇಳ್ತಾರೆ ತಿರ್ಗನದಕ್ಕೆ ಆನ್ಸರ್ ಇಸ್ ಯಜ್ಞ. ಅಲ್ಲಿ ಏನ ಆನ್ಸರ್ ಅಂದ್ರೆ, ಇದು ಬರ್ಕು ಶ್ರುತಿ ಅಂತ ಆಚಾರ್ಯರು ಗೀತಾ ತಾತ್ಪರ್ಯದಲ್ಲಿ ಕೋಟ್ ಮಾಡ್ತಾರೆ. ಅಲ್ಲಿ ಹೇಳ್ತಾರೆ ಭಗವಂತನ ಹೆಸರು ಇಸ್ ಜ್ಞ ಅಂಬುದು ಅವನ ಹೆಸರು ಅಂತ. ಯ ಅಂದ್ರೆ ಅವನನ್ನ ಹೋಗಿ ಸೇರಬೇಕು, ಅವನ ಹೋಗಿ ಸೇರಬೇಕು ಅಂದ್ರೆ ಅವನೆಲ್ಲ ದೂರ ಇರೋ ವಸ್ತು ಇಲ್ಲ, ಅವನನ್ನ ತಿಳ್ಕೊಂಡು ಅವನ ಹತ್ತಿರ ಇರುವಂತದ್ದು ಅದು ಯಜ್ಞ ಆಗತ್ತೆ. ಸೊ ಇದು ಯಜ್ಞ ತರ. ಅವ್ರು ಏನ್ ಮಾಡ್ತಾ ಇದ್ದಾರೆ ಅಲ್ಲಿ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಹೇಳಿದ್ದಂತೆನೆ ಇವ್ರು ಏನ್ ಮಾಡ್ತಾ ಇದ್ದಾರೆ, ಎಲ್ಲಾ ಕಡೆನು ಭಗವಂತನ ಬಿಂಬರೂಪಿಯ ಕೆಲಸವನ್ನ ತಿಳ್ಕೊಳ್ತಾ ಇದ್ದಾರೆ. ಎಲ್ಲಾ ಕಡೆನು ತಿಳ್ಕೊಳ್ಳೋದಲ್ಲ, ನೋಡ್ತಾ ಇದ್ದಾರೆ. ನೋಡ್ತಾ ಇದ್ದ ಕಾರಣದಿಂದ ಅಲ್ಲಿ ಇರೋದನ್ನ ಅವ್ರಿಗೆ ಭಗವಂತನನ್ನೇ ಭಗವಂತ ಮಾಡುವ ಕೆಲಸವನ್ನ ಜನನ ಯಜ್ಞದಲ್ಲಿನೂ ನೋಡ್ತಾ ಇದ್ದಾರೆ. ಅವರು ಮಾಡೋವಾಗ ಇಲ್ಲಿ ಹೋಮ ಅಂತ ಹೇಳ್ತಾರೆ, ಹೋಮ ಯಜ್ಞ ಅಂತ ಹೇಳ್ತಾರೆ. ಯಜ್ಞ ಅಂತ ಯಾಕೆ ಹೇಳ್ತೀವಿ ಅಂದ್ರೆ, ಯಜ್ಞದಲ್ಲಿ ನೋಡಿ, ಒಂದು ಯಜ್ಞ ಮಾಡಬೇಕಂದ್ರೆ ಅದಕ್ಕೆ ಹೋಮ ಮಾಡಬೇಕು, ಹೋಮಗಳೆಲ್ಲ ಸೇರಿದ್ದು ಒಂದು ಯಜ್ಞ ಆಯ್ತು. ಹೋಮಿಸುವುದು ಅಂದ್ರೆ ಏನು, ಹೋಮಿಸುವುದು ಅಂದ್ರೆ ಇಲ್ಲಿ ಹೇಳ್ತಾರೆ, ಹೋಮಿಸುವುದು ಅಂದ್ರೆ ಹೂ ಅಂಬೋ ಧಾತುಗೆ ದಾನ್, ಹೂ ದಾನೆ ಕೊಡೋದು ಅಂತ ಅರ್ಥ. ದೇವರಿಗೆ ಕೊಡೋದು ಅಂದ್ರೆ ಅರ್ಪಣೆ ಮಾಡೋದು. ಹೋಮ ಅಂದ್ರೆ ನಮಗೆ ಇನ್ ರಿಟರ್ನ್ ಬರೋದು ಅಂತ ಅರ್ಥ ಅಲ್ಲ. ಹೋಮ ಹೂಯತೆ, ಹೂ ಅಂದ್ರೆ ಹೂ ದಾನೆ ದೇವರಿಗೆ ಕೊಡೋದು. ಏನು ಕೊಡೋದು ಅಲ್ಲಿ, ಕೊಡುವಂತ ವಸ್ತು ತಿಳುವಳಿಕೆ. ನೀನನ್ನ ನಾನು ನೋಡ್ತಾ ಇದ್ದೀನಿ, ನಾನು ಮಾಡುವ ಇದಲ್ಲಿ ನಿನ್ನ ನೋಡ್ತಾ ಇದ್ದೀನಿ, ಅಲ್ಲಿನೂ ನೀನೇ ಇದ್ದಿ, ಇಲ್ಲಿನೂ ನೀನೇ ಇದ್ದಿ ಅಂತ ತಿಳ್ಕೊಂಡು ಭಗವಂತನನ್ನ ಆ ಒಂದು ಅಸ್ತಿತ್ವವನ್ನ ತಿಳ್ಕೊಳ್ಳೋದೇ ಅದೇ ಹೋಮ ಹೂಯತೆ ಅಂತ. ಅದು ಕೊಟ್ಟು ಬಿಡೋದು. ಸೊ ಅದರಿಂದ ಏನಾಗತ್ತಂದ್ರೆ, ಯಜ್ಞ ಅಂತ ಆಗೋವಾಗ ನಮ್ಮ ಆತ್ಮ ವಿಕಾಸ ಆಗೋದು ಯಜತೆ ಅಂತ. ಅದು ಆತ್ಮನೇಪದಿ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ಆತ್ಮ ಅದರಿಂದ ವಿಕಾಸ ಆಗತ್ತ, ಅಂದ್ರೆ ನಮ್ಮ ಬಿಂಬರೂಪ ಭಗವಂತ ಅಲ್ಲಿಂದ ಪ್ರಕಟ ಆಗ್ತಾನೆ ಅಂತ. ಸೊ ಇದನ್ನ ಅವರು ಮಾಡಿ ಅದು ತೋರಿಸಿದ್ದಾರೆ, ಅದು ಯಜ್ಞ ಮಾಡಿದ್ದಾರೆ. ಸೊ ಯಜ್ಞ ಮಾಡುವಾಗ ಏನು ಬೇಕು ಅಂದ್ರೆ, ಅಗ್ನಿ ಎಂಬುದು ಬೇಕು. ಅಗ್ನಿ ಯಾತಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ಅಂದ್ರೆ, ಅಗ್ನಿ ಎಂಬುದು ಭಗವಂತನೇ ಆಗ್ತಾನೆ, ಅವನೇ ಅಗ್ನಿಯಾಗಿ ಅಗ್ನಿಶಬ್ದ ವಾಚ್ಯನಾಗೆ ನಿಂತಿದ್ದಾನೆ. ಮತ್ತು ಇನ್ನೊಂದು ಇಲ್ಲಿ ಸ್ಪೆಷಾಲಿಟಿ ಏನು ಅಂದ್ರೆ, ಈ ಅಗ್ನಿಯ ಪ್ರಾಪರ್ಟಿ ಏನು ಅಂದ್ರೆ, ಅಗ್ನಿಯ ಪ್ರಾಪರ್ಟಿ ಇಲ್ಲಿ ಹೇಳುವಾಗ ಹೇಳ್ತಾರೆ, ಪ್ರತಿಯೊಂದು ಐಟಮು ನಮ್ಮ ಪಾಪಗಳನ್ನ ತೊಳಿಬೇಕಂದ್ರೆ, ನಮಗೆ ಕಾಣುವಂತ ಪದಾರ್ಥದಲ್ಲಿ, ನಮ್ಗೆ ಕೈಗೆ ಸಿಕ್ಕುವಂತ ಪದಾರ್ಥದಲ್ಲಿ, ಮೂರೇ ಇದೆ, ಮಣ್ಣು ನೀರು ಬೆಂಕಿ, ಮೂರೇ ಕಣ್ಣಿಗೆ ಕಾಣಿಸುತ್ತೆ. ಇದರಲ್ಲಿ ನಮ್ಮ ಕೈಗೆ ಸಿಕ್ಕುವಂತ ವಸ್ತುಗಳು ಬಂದು ನೀರು ಮತ್ತು ಬೆಂಕಿ. ಅಟ್ಲೀಸ್ಟ್ ನೀರು ಅದೇ ಹೇಳ್ತಾ, ತೀರ್ಥೋದಕಂಚ ವಹ್ನಿಂಚ ನಾಣ್ಯತಾ ಶುದ್ಧಿ ಮಾಹರ್ತ ಅಂತ ಹೇಳ್ತಾರೆ. ಅಂದ್ರೆ ಶುದ್ಧ ಮಾಡುವಂತ ಪದಾರ್ಥದಲ್ಲಿ ನೀರು ಬೆಂಕಿ ಇದಂತೆ. ನೀರಕ್ಕಿಂತ ನೀರು ಅಟ್ಲೀಸ್ಟ್ ಕೊಳತ ಹೋಗ್ಬೋದು, ಬಟ್ ಆ ಒಂದು ಅಗ್ನಿ ಇದೆಲ್ಲ ಅದು ಎಲ್ಲವನ್ನೂ ಸುಟ್ಟು ಬಿಡತ್ತಂತೆ. ಸೊ ಹಾಗೇನೆ ನಾವು ಮಾಡಿದ ಪಾಪಗಳು ಎಲ್ಲವೂ ಈ ಅಗ್ನಿ ಸುಟ್ಟು ಬಿಡತ್ತೆ. ಅಗ್ನಿ ಸುಡತ್ತ ಅಂದ್ರೆ ಅಗ್ನಿಯಲ್ಲಿ ಇರುವಂತ ಅಗ್ನಿನಾಮಕ ಭಗವಂತನೇ ಅದನ್ನೆಲ್ಲ ಸುಟ್ಟು ಬೂದಿ ಮಾಡಿಬಿಡ್ತಾನ ಅಂತ ಹೇಳ್ತಾ ಇದ್ದಾರೆ. ಅದು ಒಂದು ವಿಷಯ. ಇನ್ನೊಂದು ಏನಾಗತ್ತೆ ಅಂದ್ರೆ, ಈ ಒಂದು ಕ್ರಮ ಹೇಳ್ತಾರೆ, ಹೇಗೆ ನಾವು ಹೇಗೆ ನಮ್ಗೆ ಈ ದೇಹ ಬಂತು ಅಂಬೋದನ್ನ ಹೇಳ್ತಾರೆ. ಅದು ವಿವರವಾಗಿ ನಾವು ನೋಡೋಣ. ಸೊ ಇಲ್ಲಿ ದೇಹ ಕೊಡೋವಾಗ ದೇವತೆಗಳು ನಮ್ಮನ್ನ ಈ ತರ ರೀತಿಯಿಂದ ಹೋಮಿಸ್ತಾರೆ. ಏನ್ ಹೋಮಿಸ್ತಾರೆ, ಹೋಮಿಸೋದು ಅಂದ್ರ ಈ ಜೀವನನ್ನ ಈ ಫಸ್ಟ್ ಈ ಜೀವನನ್ನ ತೆಗೆದು ಜೀವ ಈ ಜೀವ ಅನಿರುದ್ಧ ದೇಹದಿಂದ ಇರ್ತಾನ, ಅವನಿಗೆ ಏನೇನು ಮಾಡ್ಲಕ್ಕೆ ಒಂದು ಒಂದು ಫೆಸಿಲಿಟಿ ಒಂದು ಅವನಿಗೆ ಇರೋದಿಲ್ಲ, ಶಕ್ತಿ ಸಾಮರ್ಥ್ಯಗಳು ಇರೋದಿಲ್ಲ. ಆದ ಕಾರಣದಿಂದ ಆ ಒಂದು ಜೀವನನ್ನ ಆ ಭಗವಂತನಿಗೆ ಕೊಡ್ತಾರಂತ. ಭಗವಂತ ಅಂಬೋ ಒಂದು ಅಗ್ನಿಯಲ್ಲಿ, ಸ್ವರ್ಗದಲ್ಲಿ ಇರುವಂತ ಆ ಒಂದು ಅಗ್ನಿಯಲ್ಲಿ ಆ ಜೀವನನ್ನ ಹೋಮ ಮಾಡ್ತಾರ ಅಂತ ಹೇಳ್ತಾರೆ. ಅದು ಹೋಮ ಮಾಡುವುದು ಅಂದ್ರೆ ಅಲ್ಲಿ ಏನಂದ್ರೆ ಆ ಆ ಒಂದು ಭಗವಂತ ಆ ಜೀವಕ್ಕೆ ತನ್ನದೇ ಆದಂತ ಒಂದು ರೂಪ. ನಾವು ನೋಡಿದೀವಿ ಈ ಒಂದು ಸ್ಥೂಲ ದೇಹ ಬರೋವಾಗ ಅದು ಹೇಗ್ ಬರತ್ತ ಅಂದ್ರೆ ಸೂರ್ಯನಿಂದ ಬರತ್ತ, ಸೂರ್ಯನಿಂದ ದೇವರು ಪ್ರವೇಶ ಮಾಡ್ತಾನ. ಬಿಕಾಸ್ ಲಿಂಗ ಅದು ಸ್ವರೂಪ ದೇಹದಲ್ಲಿ ನಾ ಬಿಂಬರೂಪಿ ಇದ್ರನು ಇಲ್ಲಿ ಬರೋದು ಅದಕ್ಕೆ ಒಂದು ಅದಕ್ಕೆ ಕರ್ಮಕ್ಕೆ ಅನುಗುಣವಾಗ ಈ ದೇಹದಲ್ಲಿ ಬರ್ತಾನ, ಸೂರ್ಯನಿಂದ ಬರ್ತಾನ ಅಂತ ನೋಡಿದೀವಿ. ಅದನ್ನೇ ಅದು ಫಸ್ಟ್ ಅಗ್ನಿಯಾಗಿ ತಕೊಂಡಿದ್ದಾರೆ. ಅದೇ ಸೂರ್ಯನಿಂದ ಆ ಒಂದು ಈ ಆ ಒಂದು ನಾರಾಯಣ, ಆ ಸೂರ್ಯ ನಾರಾಯಣ, ನಾರಾಯಣ ಬಂದು ಆ ವಿಶೇಷ ನಾರಾಯಣ ಎಲ್ಲಾ ಕಡೆನು ಇದ್ರು ವಿಶೇಷವಾಗಿ ಅಲ್ಲಿ ಬಂದು ಸೇರ್ಕೊಳ್ತಾನೆ, ತಕ್ಕೊಳ್ತಾನೆ. ಹೋಮ ಮಾಡಿದ್ದು ತಕ್ಕೊಳ್ತಾನೆ, ಅವನು ತಕ್ಕೊಂಡು ತನ್ನದ ರೂಪಗಳನ್ನ ಅಲ್ಲಿ ವಿಶೇಷವಾಗಿ ಇಡ್ತಾನಂತ. ಇಟ್ಟು ಅದಕ್ಕೆ ಇನ್ನೊಂದು ಅನಿರುದ್ಧ ದೇಹದ ಮೇಲೆ ಸ್ವಲ್ಪ ಇಟ್ ಬಿಕಮ್ಸ್ ಇವನ್ ಅ ಲಿಟಲ್ ಗ್ರಾಸರ್ ಆಗತ್ತೆ. ಅದು ಒಂದು ಅಗ್ನಿ. ಆ ಹಾಗೇನೆ ಒಂದೊಂದು ಅಗ್ನಿ, ನಾರಾಯಣ ನಾರಾಯಣ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ, ಸೊ ಹೀಗೆ ಒಂದು ವಿಶೇಷ ರೂಪಗಳು. ಅದು ಏನ್ ರೂಪಗಳು ಅಂದ್ರೆ ಆ ಕಾರ್ಯ ಆಗಲಕ್ಕೆ ತಕ್ಕ ರೂಪಗಳಿಂದ ಅವನು ಬಂದಿದ್ದಾನೆ. ಎಲ್ಲಿ ಬಂದಿದ್ದಾನೆ? ಒಂದೊಂದು ಒಂದೊಂದು ಅಗ್ನಿ ಅಂತ ಹೇಳ್ತಾ ಬಂದಿದ್ದೀವಿ. ಈ ರೂಪಗಳಿಂದ ಇದು ಬಂದಿದೆ, ಈ ಪಂಚ ಅಗ್ನಿಗಳಿಂದ ಈ ದೇಹ, ಈ ಸ್ಥೂಲ ದೇಹ ಬಂದಿದೆ. ಇದನ್ನ ದೇವತೆಗಳು ಹೋಮ ಮಾಡ್ತಾರಂತ. ದೇವತೆಗಳಲ್ಲಿ ಇದ್ದು ದೇವತೆಗಳ ದ್ವಾರ ಇದು ಅರ್ಥ ಹೇಗೆ ಅಂದ್ರೆ ಏನೋ ದೇವತೆಗಳು ಹೋಗಿ ಆ ಒಂದು ನಾರಾಯಣನತ್ತ, ಸ್ವರ್ಗದಲ್ಲಿ ಇರುವಂತ ನಾರಾಯಣನತ್ತ ಹೋಗಿ ಈ ಜೀವಕ್ಕೆ ಒಂದು ದೇಹ ಕೊಡು, ಹಾಗರ್ಥ ಅಲ್ಲ. ದೇವತೆಗಳಲ್ಲಿ ಇದ್ದು ಅವನೇ ಮಾಡ್ತಾ ಇದ್ದಾನೆ. ದೇವತೆಗಳಲ್ಲಿ ಇದ್ದು ಅವನೇ ತನ್ನದೇ ಆದ ರೂಪವನ್ನ ಒಂದು ಇಡ್ತಾ ಇದ್ದಾನೆ. ಸೊ ಎರಡು ಕಡೆಯನ್ನು ಆ ಬಿಂಬ ಪ್ರತಿಬಿಂಬ ಕ್ರಿಯೆಯಲ್ಲಿ ಬಿಂಬನನ್ನು ನೋಡುದು. ಸೊ ಹೀಗೆ, ಸೊ ಬೇಸಿಕಲಿ ಏನಾಯ್ತು, ಒಂದೊಂದು ಅಗ್ನಿಯಿಂದ ಬರುವಾಗ ಭಗವಂತನ ಐದು ವಿಶೇಷ ಅಗ್ನಿನಾಮಕ ರೂಪಗಳು ಬಂದು ಸೇರ್ಕೊಳ್ಳುತ್ತೆ. ಇದನ್ನ ದೇವತೆಗಳ ಮುಖಾಂತರವಾಗಿವೇ ಬರುತ್ತೆ ಇದು. ಸೊ ಒಂದೊಂದು ಅಗ್ನಿಯಿಂದ ಬಂದಿದೆ ಅಂತ ನಾವು ಚಿಂತನೆ ಮಾಡಿದ್ರೆ ಈ ಐದು ರೂಪಗಳ ಈ ಸ್ಥೂಲ ದೇಹ ನಮ್ಗೆ ಬಂದಿದೆ ಅಂದ್ರೆ ನಮಗೆ ಈ ದೇಹದಲ್ಲಿ ಆ ರೂಪಗಳು ಅವ್ರಗಳು ಹೋಮಿಸಿದ ಕಾರಣ ಈ ಒಂದು ದೇಹದಲ್ಲಿ ನಮ್ಗೆ ಇಷ್ಟು ರೂಪಗಳು ಐದು ಅಗ್ನಿಗಳು ಅಗ್ನಿ ನಾಮಕ ರೂಪಗಳು ಈ ದೇಹದಲ್ಲಿ ನನ್ಗೆ ಬಂದಿದೆ. ನಾರಾಯಣ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ಅಂಬ ರೂಪಗಳು ಬಂದಿದೆ ಅಂತ. ದೆನ್ ಏನ್ ಹೇಳ್ತಾರೆ, ಇಷ್ಟು ಮಾತಿದ್ರೆ ಸ್ಥೂಲವಾಗಿ ನಾವು ತಿಳ್ಕೊಳ್ಳೋದು. ಇದು ತಿಳ್ಕೊಂಡಾಗ ಏನಾಗತ್ತಂದ್ರೆ ಈ ದೇಹದಿಂದ ನಾವು ಮಾಡುವಂತ ಈ ಕಾರ್ಯಗಳು ನಾವು ಪ್ರತಿ ದಿವಸ ಚಿಕ್ಕ ವಯಸ್ಸಿನೇನೋ ಹೇಳ್ಕೊಡ್ತಾರೆ, ಐದು ಬೆರಳು ಇದ್ರೆ ಚಿಕ್ಕ ಮಗು ಹೇಳ್ಕೊಡ್ತಾರೆ, ಒಂದೊಂದು ಬೆರಳು ಕೈ ಜೋಡಿಸಿ ಕೈ ಮುಗಿಯುವಾಗ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ ಅಂತ ಚಪ್ಪಾಳೆ ತರ್ತದ ನಮಸ್ಕಾರ ಮಾಡೋತ್ತರ. ಸೊ ಇದು ಬೇಸಿಕ್ ಹೇಳ್ಕೊಡ್ತಾರೆ. ಹಾಗೆ ನಾವು ಮಾಡಿದ್ರೆ ನಾವು ಮಾಡುವಂತ ಈ ಕಾರ್ಯಗಳಲ್ಲಿ ಇಂದ ಬರುವಂತ ಪಾಪಗಳು ಆ ಈ ಅಗ್ನಿ ಇದ ನೋಡಿ, ಅಗ್ನಿಯೇ ಎಲ್ಲವನ್ನೂ ಸುಡೋದು, ಅಗ್ನಿಯ ಕ್ವಾಲಿಟಿ. ಸೊ ಈ ಅಗ್ನಿ ಸುಟ್ಟು ಬಿಡತ್ತೆ ಪಾಪವನ್ನ ಅಂತ ಹೇಳ್ತಾ ಇದ್ದಾರೆ. ಈ ಚಿಂತನೆಯಿಂದ ನಾವು ಶುರು ಮಾಡಿದ್ದೆ, ಈ ಚಿಂತನೆಯಿಂದ ಕೆಲಸ, ಈ ಐದು ಅಗ್ನಿಗಳನ್ನ ನಾವು ತಿಳ್ಕೊಬೇಕು ಅಂತ ಹೇಳ್ತಾರೆ. ಸೊ ಈ ಚಗ್ನಿ ಸ್ವಲ್ಪ ಒಳಗೆ ಹೋದ್ರೆ ಈ ಚಗ್ನಿಗಳು ತಕೊಂಡಾಗ ಈ ಚಗ್ನಿ ಒಂದೊಂದು ಅಗ್ನಿ ಒಂದೊಂದು ಹೋಮ ಮಾಡೋ ಒಂದು ಅಗ್ನಿಯಿಂದ ಹೋಮ ಮಾಡಬೇಕಂದ್ರೆ ಅದಕ್ಕೆ ಆಸ್ಪೆಕ್ಟ್ಸ್ ಇರುತ್ತೆ. ಒಂದು ಅದು ಅಗ್ನಿ ಚಂದಾಗಿ ಆಗ್ಬೇಕು ಅಂದ್ರೆ ನಮ್ಮ ಪಾಪಗಳು ಇನ್ನು ಚಂದಾಗಿ ಸುಡಬೇಕಂದ್ರೆ ಅದಕ್ಕೆ ಏನು ಬೇಕು ಅಂದ್ರೆ ಒಂದು ಸಮಿದೆ ಬೇಕು. ಆ ಸಮಿದೆಯಿಂದ ಏನ್ ಬರುತ್ತೆ ಅಂದ್ರೆ ಫಸ್ಟ್ ಹೊಗೆ ಬರುತ್ತೆ, ಹೊಗೆ ಬಂದು ನಮ್ದೆಲ್ಲ ಹೋಗ್ಬೇಕು ಪಾಪ. ಹೊಗೆ ಹೋದ ಮೇಲೆ ಅರ್ಚಿ ಬರುತ್ತೆ, ಅರ್ಚಿ ಬಂದ ಮೇಲೆ ಅದು ಚಂದಾಗಿದಾಗಿ ಒಂದು ಕೆಂಡ ತರ ಬರುತ್ತೆ, ಕೆಂಡದಿಂದ ಸ್ಪಾರ್ಕ್ಸ್ ಬರುತ್ತೆ. ಆ ತರನೇ ಒಂದೊಂದು ಅಗ್ನಿಯಲ್ಲಿನು ಇದೆ, ಇದು ಫೈವ್ ರೂಪಾಸ್. ಆಮೇಲೆ ಒಂದೊಂದಲ್ಲಿನೂ ಐದೈದು ಬಂದಾಗ ಫೈವ್ ಇಂಟು ಫೈವ್ 25 ಆಗತ್ತೆ. ಮೂಲ ಅಗ್ನಿ ಇರತ್ತೆ ಒಂದು ಐದು, ಸೊ 30 ಆಗತ್ತೆ. ಈ 30 ರೂಪಗಳು ಅಂದ್ರೆ ಏನಾಯ್ತು, ನಾವು ಹುಟ್ಟಿದಾಗ ಹುಟ್ಟಿ ಈ ಭೂಮಿಗೆ ಬಂದ ಹುಟ್ಟಿ ನಮ್ಗೆ ಒಂದು ಹೆಸರು ಕೊಟ್ಟು ಇಲ್ಲಿ ಬಂದಾಗ ಆ ನಾಮಕರಣ ಮಾಡೋವಾಗ ನಮ್ಮಲ್ಲಿ ಈ 30 ವಿಶೇಷವಾದ ಭಗವತ್ ರೂಪಗಳು ಇದೆ, ಆ ದೇವತೆಗಳು ಇದ್ದಾರೆ. ಇದನ್ನ ನಾವು ನಮ್ಗೆ ಗೊತ್ತಿಲ್ಲ, ಇದು ನಾವು ಹುಟ್ಲಕ್ ಮುಂಚೆ ಇದೆಲ್ಲ ಆಗಿದೆ, ಅವ್ರ ಮೂಲಕವಾಗಿ ಬಂದಿದೆ. ಈ ಒಂದು ನಾಲೆಡ್ಜ್ ಅನ್ನ ಭಗವಂತ ನಮ್ಗೆ ಯಾವಾಗ ಕೊಟ್ಟಿದ್ದಾನೋ ಅದನ್ನ ನಾವು ತಿಳ್ಕೊಂಡು ನಾವು ಮಾಡಿದ್ರೆ ಆ ಕರ್ಮಗಳು ನಮಗೆ ಬಂಧಿಸುವುದಿಲ್ಲ ಅಂತ ಹೇಳ್ತಾ, ಕರ್ಮಗಳು ನಮ್ಮ ಪಾಪಗಳು ಸುಟ್ಟು ಹೋಗುತ್ತ ಅಂತ ಹೀಗೆ ಹೇಳ್ತಾ ಇದ್ದಾರೆ. ಇಲ್ಲಿ ಇನ್ನೊಂದು ವಿಷಯ ಏನಂದ್ರೆ, ಇಲ್ಲಿ ಫಸ್ಟ್ ಪದ್ಯ ಅವರು ಶುರು ಮಾಡುವಾಗ ಇಲ್ಲಿ ಐದು ಅಗ್ನಿಗಳು ಅಂತ ಹೇಳ್ತಾರೆ. ಐದು ಅಗ್ನಿಗಳು ಅಂತ ಹೇಳುವಾಗ ಯಾವ್ಯಾವ ಅಗ್ನಿ ಅಂದ್ರೆ, ಉಪನಿಷತ್ದಲ್ಲಿ ಬರುವಂತ ಕ್ರಮ ಸ್ವಲ್ಪ ಬೇರೆ, ಇಲ್ಲಿ ಬರುವಂತ ಕ್ರಮ ಸ್ವಲ್ಪ ಬೇರೆ. ಯಾಕೆ ಕೊಟ್ಟಿದ್ದಾರೆ? ಇಲ್ಲಿ ಬಂದು ಈ ಜನನಿಯಿಂದ ಕೊಟ್ಟಿದ್ದಾರೆ, ಜನನಿ ಪಿತಾ ಭೂ ವಾರಿ ಅಂಬರ ಅಂತ ಕೊಟ್ಟಿದ್ದಾರೆ. ಆಡ್ರೆಸ್ ಮದರ್, ತಾಯಿ, ತಂದೆ, ಭೂಮಿ, ಆಮೇಲೆ ಪರ್ಜನ್ಯ ಮೇಘ, ಆಮೇಲೆ ಬಂದು ಆಕಾಶ, ಈ ತರ ಈ ಆರ್ಡರ್ಲಿ ಕೊಟ್ಟಿದ್ದಾರೆ. ಅದಕ್ಕೇನು ನಮ್ಗೆ ಇದು ಯಾಕೆ ಈ ಆರ್ಡರ್ಲಿ ಬಂದಿದ ಅಂದ್ರೆ, ಫಸ್ಟ್ ಇದು ನೋಡುವಂತ ಕ್ರಮ ಹೇಗಿದೆ ಅಂದ್ರೆ, ಫಸ್ಟ್ ನಮ್ಗೆ ಕಣ್ಣಿಗೆ ಕಾಣಿಸುವಂತದ್ದು, ನಾವು ಇಲ್ಲಿ ಹುಟ್ಟಿದ್ದೀವಿ ಅಂದ್ರೆ ನಾವು ಹುಟ್ಟಲಿಕ್ಕೆ ಕಾರಣ ಯಾರು? ಫಸ್ಟ್ ಅಂಡ್ ಫಾರ್ಮೋಸ್ಟ್ ಅಂದ್ರೆ ನಮ್ ತಾಯಿ ತಾನು ನಮ್ಗೆ ಫಸ್ಟ್ ಪರಿಚಯ ಆಗತ್ತೆ. ಸೊ ತಾಯಿನಿಂದ ಇದು ಬೇಸಿಕಲಿ ಇಲ್ಲಿ ಬರುವಂತ ವಿಷಯ ಏನು ಅಂದ್ರೆ, ದೇವರು ನಮ್ಗೆ ಈ ದೇಹ ಬಂದಿದೆ, ಈ ಮನುಷ್ಯ ದೇಹ ಅಂದ್ರೆ ಯಾವುದೋ ಮನುಷ್ಯ ದೇಹ ಇಲ್ಲ, ಈ ಯೋಚನೆ ಭಗವಂತ ಇದಾನೆ, ಈ ತರ ಯೋಚನೆ ಮಾಡುವಂತ ಈ ದೇಹ ನಮ್ಗೆ ಬಂದಿದೆ ಅಂದ್ರೆ ಅದಕ್ಕೆ ನಮ್ಮ ತಾಯಿಯ ಒಂದು ಕಾರಣ, ತಾಯಿ ಜನನ ಕೊಟ್ಟಿದ್ದಾರೆ. ಸೊ ವಿ ಆರ್ ಈವನ್ ನೋ ಮ್ಯಾಟರ್ ವೇರ್ ವಿ ಆರ್, ನಮ್ಗೆ ತಾಯಿ ಮೇಲೆ ಒಂದು ಗ್ರಾಟಿಟ್ಯೂಡ್ ಇರುತ್ತೆ. ಈ ತಾಯಿ ಮೇಲೆನೆ ನಮ್ಗೆ ಗ್ರಾಟಿಟ್ಯೂಡ್ ಇರಬೇಕಂದ್ರೆ, ನಿಜವಾಗ್ಲೂ ಈ ದೇಹ ಬರ್ಲಕ್ಕೆ ಇಷ್ಟು ಉಪಕಾರ ಮಾಡಿದ್ದ ಈ ದೇವತೆಗಳು, ಇಷ್ಟು ಹೋಮ ಮಾಡಿದ್ದಾರೆ, ಐದು ಹೋಮಗಳು ಮಾಡಿ ಐದು ಆಹುತಿಯನ್ನ ಕೊಟ್ಟು ತಂದಿದ್ದಾರೆ. ಸೊ ಈ ದೇವತೆಗಳು, ದೇವತೆಗಳ ಒಳಗಿದ್ದು ಅವನೇ ಒಂದು ಈ ಪ್ರತಿಬಿಂಬಗಳ ಒಳಗಿರುವ ಬಿಂಬಕ್ರಿಯೆ, ಅದನ್ನ ನೋಡಿದ್ದಾಗ ಅವನ ಮೇಲೆ ಅವನ್ ನಮ್ಗೆ ಕೃತಜ್ಞತೆ. ಅವನು ಬೇರೆ ಯಾರು ಇಲ್ಲ, ನಮ್ಮೊಳಗೆ ನಮ್ಮೊಡನೆ ಇರುವಂತ ಬಿಂಬರೂಪಿ. ಹೀಗೆ ನಾವು ತಿಳ್ಕೊಂಡಾಗ ನಮಗೆ ಏನಾಗತ್ತಂದ್ರೆ, ಈ ನಮ್ಮ ಪಾಪಗಳು ಹೋಗೋದು ಮಾತ್ರ ಅಲ್ಲ, ಈ ಒಂದು ಈ ಒಂದು 30 ರೂಪಗಳು, ಈ 30 ಭಗವಂತನ ರೂಪಗಳು ನಮಗೆ ಇಲ್ಲಿ ಒಂದೊಂದು ಪ್ರಕಟ ಆಗತ್ತಂದ್ರೆ ದೇ ಗಿವ್ ಅಸ್ ಮೋರ್ ನಾಲೆಡ್ಜ್ ಅಬೌಟ್ ದ ರಿಯಾಲಿಟಿ ಆಗತ್ತೆ ಅಂತ ಅದು ಹೇಳ್ತಾರೆ. ಇನ್ನೊಂದು ವಿಷಯ ಹೇಳಕ್ ಮಾಡ್ತದೆ. ಸೊ ಹೀಗೆ ಹೇಳ್ತಾರೆ, ಫಸ್ಟ್ ಜನನಿ ಯಾಕೆ ತಕೊಂಡಿದ್ದಾರೆ ಅಂತ ಹೇಳಕ್ ಬಂದೆ. ಸೊ ಜನನಿ ನಾವು ಹುಟ್ಟಿದ್ದೀವಿ, ಫಸ್ಟ್ ಬಂದಾಗ ನಾವು ಹುಟ್ಟಿದ್ದೀವಿ ತಾಯಿನಿಂದ ಹುಟ್ಟಿದ್ದೀವಿ. ತಾಯಿನಿಂದ ಹುಟ್ಟಬೇಕಂದ್ರೆ ಏನೋ ಇರಬೇಕು, ತಂದೆ ಇರಬೇಕು. ತಂದೆ ಇಲ್ಲಾಂಗೆ ನಾವು ತಾಯಿಯಿಂದ ಹುಟ್ಟಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಒಂದು ಪುರುಷ ಬೇಕು. ಸೊ ಜನನಿಯಿಂದ ನಾವು ಯೋಚನೆ ಮಾಡಿದಾಗ ಒಂದು ಪುರುಷ ಬರ್ತಾನೆ, ತಂದೆ ಅಂತ ಹೇಳ್ತೀವಿ. ಯಾಕಂದ್ರೆ ಪಿತಾ ಅಂತ ಬರೋವಾಗ ಪಿತಾ ಅಂಬಲ್ಲಿ ಇರುವಂತ ಲಕ್ಷಣಗಳು ಇರಬೇಕು. ಏನ್ ಲಕ್ಷಣ ಅಂದ್ರೆ, ನಮಗೆ ಅವನೇ ಒಂದು ಕಾರಣ ಈ ಜನ್ಮ ದೇಹ ಬರ್ಲಕ್ಕೆ, ತಂದೆ ಅಂಬುವನು ಕಾರಣ ಹಾಕ್ತಾನೆ, ಅದಕ್ಕೆ ಒಂದು ಕಾರಣ ಹೇತು ಅವನು. ಆಮೇಲೆ ನಮಗೆ ಬೇಕಾದ ಯಾವ ಯಾವ ಕಾಲದಲ್ಲಿ ಯಾವ ಯಾವ ವಿದ್ಯಾ ಏನೇನು ನಾಲೆಡ್ಜ್ ಎಲ್ಲ ಕೊಡ್ತಾರೆ. ಸೊ ಅದಕ್ಕೆ ಒಂದು ತಂದೆ, ಎರಡನೇ ರೀಸನ್. ಮೂರನೇದು ನಮ್ಗೆ ಅನ್ನ ಪಾನ ಎಲ್ಲ ಕೊಟ್ಟು ಚಂದಾಗಿ ಬೆಳೆಸ್ತಾನ. ಆಮೇಲೆ ನಮ್ಗೆ ವಿದ್ಯೆಯನ್ನು ಕೊಡ್ತಾನ, ವಿದ್ಯಾ. ಮತ್ತು ನಮ್ಗೆ ವಿದ್ಯಾ ಇನ್ನೊಂದು ಬಂದು ಸಂಸ್ಕಾರ ಅಂತ ಹೇಳ್ತೇವೆ. ವಿದ್ಯೆಯನ್ನ ಕೊಡೋದು ಒಂದು, ಇನ್ನೊಂದು ನಮಗೆ ಯಾವ ಯಾವ ಕಾಲದಲ್ಲಿ ಯಾವ ಯಾವ ನಮ್ಗೆ ಪೂಜಾ ಪುನಸ್ಕಾರ ಕರ್ಮ ಇದೆಲ್ಲ ತಿಳಿಸಿಕೊಡೋದು, ಅದನ್ನು ಕೊಡ್ತಾನೆ. ಬರ್ತ್ ಥಿಯರಿ ಅಂಡ್ ಪ್ರಾಕ್ಟೀಸ್ ಎರಡನ್ನು ಕೊಡ್ತಾನೆ. ಮತ್ತು ಕೊನೆಯಲ್ಲಿ ನಮಗೆ ಬರುವಂತ ಭಯಗಳನ್ನ ಪರಿಹಾರ ಮಾಡ್ತಾನೆ, ಯಥಾಯೋಗ್ಯ ಮಾಡ್ತಾನೆ. ಚಿಕ್ಕ ವಯಸ್ಸಲ್ಲಿ ವಿ ಹ್ಯಾವ್ ಎಕ್ಸ್ಪೀರಿಯನ್ಸ್ ದಟ್. ಪ್ರೊಟೆಕ್ಷನ್ ಕೊಡೋದು, ಇಷ್ಟು ಮಾಡುವನು ಪಿತಾ ಆಗ್ತಾನೆ. ಸರಿ, ಜನನಿ ಆಯ್ತು, ಪಿತಾ ಆಯ್ತು, ಪಿತಾ ಎಲ್ಲಿಂದ ಬಂದ ಅಂತ, ಪಿತಾ ಹೌ ಇಸ್ ಇಟ್ ಪಾಸಿಬಲ್ ಅಂದ್ರೆ, ಅವನು ಬರಬೇಕು. ಯಾರೇ ತಾಯಿಯೇ ಆಗಲಿ ತಂದೆನೇ ಆಗಲಿ ಅವರು ಬೆಳೆದು ತಂದೆ ತಾಯಿ ಆಗಬೇಕಂದ್ರೆ ಅವ್ರಿಗೆ ಏನು ಬೇಕು? ಅನ್ನಪಾನಗಳು ಬೇಕು. ಅನ್ನಪಾನಗಳನ್ನ ಕೊಡುವುದು ಯಾವುದು? ಭೂಮಿ. ಸೊ ಅದಕ್ಕೆ ಅಲ್ಲಿಂದ ಥಾಟ್ ಗೋಸ್ ಟು ಭೂಮಿ. ಸೊ ಭೂಮಿಯಲ್ಲಿ ಅನ್ನಪಾನ ಧಾನ್ಯ ಮುಂತಾದೆಲ್ಲ ಆಗಬೇಕು ಅಂದ್ರೆ ಅದಕ್ಕೆ ಏನು ಕಾರಣ? ಇಲ್ಲಿ ಧಾನ್ಯಗಳು ಎಲ್ಲ ಬರಬೇಕಂದ್ರೆ ಅದಕ್ಕೆ ನೀರು ಬೇಕು. ನೀರು ಅಂದ್ರೆ ಮೇಘ ಬೇಕು. ಮೇಘಮಂಡಲ ಅದು ಒಂದು ಕಾರಣ ಆಗತ್ತೆ. ಮೇಘಮಂಡಲಗಳು ಇರಬೇಕಂದ್ರೆ ಅದಕ್ಕೆ ಅವಕಾಶ ಕೊಡುವಂತ ಆಕಾಶ ಬೇಕು. ಸೊ ಹೀಗೆ, ಸೊ ದಿಸ್ ಇಸ್ ದ ಆರ್ಡರ್ ಹಿ ಹ್ಯಾಸ್ ಟೇಕನ್. ನಾವು ಯೋಚನೆ ಮಾಡಿದ್ರೆ ಒನ್ ಲೀಡ್ಸ್ ಟು ದ ಅದರ್. ಸೊ ಇಷ್ಟು ಇದೆ, ಯು ಆರ್ ನಾಟ್ ಅಲೋನ್. ಇಷ್ಟು ಹಿನ್ನೆಲೆಯಲ್ಲಿ ಇದೆ, ವಿ ಹ್ಯಾವ್ ಟು ಹ್ಯಾವ್ ಗ್ರಾಟಿಟ್ಯೂಡ್ ಫಾರ್ ಆಲ್ ದಟ್ ಅಂತ. ಅದು ತೋರಿಸಲಿಕ್ಕೆ ಇವ್ರು ಈ ಆರ್ಡರ್ಲಿ ತಗೊಂಡಿದ್ದಾರೆ. ಇವ್ರು ಎಲ್ಲರ ಒಳಗೇನು ಹಿಂದಿನ ಪದ್ಯದಲ್ಲಿಂದ ಸಂಧಿ ಅಂತ ಬರುವಾಗ ವಾಟ್ ಎವರ್ ಥಾಟ್ ದಟ್ ಈಸ್ ಟೋಲ್ಡ್ ಇನ್ ಒನ್ ಥಿಂಗ್ ಅದು ಇನ್ನೊಂದು ಜೊತೆಯಲ್ಲಿ ಸಂಧಿ ಮಾಡಬೇಕು. ಯು ಹ್ಯಾವ್ ಟು ಬ್ರಿಂಗ್ ದೋಸ್ ಥಾಟ್ಸ್. ಅಲ್ಲಿ ಹೇಳಿರುವಂತ ರೀತಿಯಲ್ಲಿ ಈ ಜಡ ಅಂದ್ರೆ ಜಡದಲ್ಲಿ ಒಂದು ಇಲ್ಲ, ಜಡದಲ್ಲಿ ಈ ಚೇತನ ಪರಮಚೇತನ ಆದಂತಹ ಭಗವಂತನೇ ಇಲ್ಲಿ ಇದ್ದು ಇದನ್ನ ಬಿಂಬಕ್ರಿಯೆಯನ್ನ ನೋಡಬೇಕು, ನಮ್ಮ ಬಿಂಬಕ್ರಿಯೆಯನ್ನು ನೋಡಬೇಕು. ಸೊ ಆ ಆರ್ಡರ್ ಅನ್ನ ಅವರು ಇಲ್ಲಿ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಇನ್ನು ಕೆಲವು ವಿಷಯಗಳು ಹೇಳ್ತಾ ಬರ್ತಾರೆ, ಅದನ್ನ ಬೇಕಾದ್ರೆ ನಾವು ನಾಳೆ ನೋಡೋಣ. ಕೃಷ್ಣಾರ್ಪಣೆ.